ಚೂರು ಎರಡು ಕಂತೆಗಳನ್ನು ನೋಡಿದವು. ಮಿಕ್ಕದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಪಾಹಿ ಪಾಂಡವ ಪಾಲಕ ಅಮಿತ ಪಾಪಿ ನಂ ಭವತಾಪತಃ ದೇಹಿ ಮಾನಸ ಮಂದಿರಾಂಗಣ ದೇಶ ನೀಶ ನಮೋಸ್ತುತೆ. ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನ್ನ ಮನಸ್ಸೇ ದೊಡ್ಡ ಮಂದಿರ, ಆ ಮಂದಿರದ ಅಂಗಣ ದೇಶಕ್ಕೆ ಬಾರಯ್ಯ ಅಂತ ದೇವರನ್ನು ಕರೆಯುವ. ಇದೇ ಮಾತು ಎಲ್ಲ ಕಡೆ ದಾಸರಲ್ಲೂ ಬರುತ್ತಲ್ಲ. ಶ್ರೀಪಾದರಾದರು ಎಲ್ಲರೂ ಕೂಡ ಬಾರೋ ಮನಕ್ಕೆ ಗೋವಿಂದ. ಪ್ರಶ್ನೆ, ನಾನಿಲ್ಲದ ಜಾಗ ಯಾವುದು? ಎಲ್ಲ ಕಡೆ ಇದ್ದೇನಲ್ಲ, ನಿನ್ನ ಮನಸ್ಸಿನಲ್ಲೂ ಮೊದಲೇ ಇದ್ದೇನೆ ನಾನು. ಅಂತಹ ಕಾಲಕ್ಕೆ ಮತ್ತೊಬ್ಬ ಅಂತ ಕರೆಯೋದು, ಮೊದಲೇ ಇದ್ದೆ. ಅವಾಗಂದ್ರೂ ಮನಸ್ಸಲ್ಲಿ ಇದ್ದರೆ ಸಾಲದು, ನೀನು ಮನಸ್ಸಿಗೆ ತೋರುತ್ತಾ ಇರಬೇಕು, ನೀನೊಬ್ಬನಿದ್ದೀಯ ಎಂಬ ಎಚ್ಚರ ನನಗೆ ಬರ್ತಾ ಇರಬೇಕಯ್ಯ. ಅದು ಮನಸ್ಸಿಗೆ ಬರುವುದು. ಎಷ್ಟು ಜನ ರೋಡಲ್ಲಿ ಹೋಗ್ತಾ ಇಲ್ಲ, ಅವರ ಮನಸ್ಸಲ್ಲಿ ದೇವರಿಲ್ವ? ಇದ್ದಾನೆ. ಅದಕ್ಕೆ ಆ ಮನಸ್ಸು ಕಂಡ ಕಡೆ ಹೋಗ್ತಾ ಇದೆ. ಆ ಮನಸ್ಸು ಜಡ, ತಾನಾಗಿ ಹೋಗ್ಲಿಕ್ಕಾಗಲ್ಲ, ದೇವರೇ ಕರ್ಕೊಂಡು ಹೋಗ್ಬೇಕು. ಅದರಿಂದ ದೇವರು ಮನಸ್ಸಲ್ಲಿ ಇದ್ರೆ ಸಾಲದು, ನಮ್ಮ ಮನಸ್ಸಿಗೆ ಬರಬೇಕು, ಅಂದರೆ ನಮ್ಮ ಮನಸ್ಸು ದೇವರ ಕಡೆ ಹರಿಯಬೇಕು. ಅದನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇ ಸ್ವಾಮಿ, ನನ್ನ ಮನಸ್ಸಿಗೆ ನೀನು ಬಾ. ನೀನು ಬಂದರೆ ನನ್ನ ಭವ ತಾಪವೆಲ್ಲ ಹೊರಟೋಗುತ್ತೆ. ಎಲ್ಲ ಸಂಸಾರದ ತಾಪ, ನಾನಾ ರೀತಿಯಾದ ತಾಪಗಳು ಎಲ್ಲವೂ ಹೊರಟೋಗುತ್ತಯ್ಯ. ಅವಾಗ ಪ್ರಶ್ನೆ ಬಂತು, ನಿನಗೆ ನಾನು ಯಾಕೆ? ನಿನ್ನ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಬೇಕಾದವರೆಲ್ಲ ಬಂದು ಬಳಗ ತುಂಬ ಜನ ಇದ್ದಾರೆ. ಅಷ್ಟೇ ಅಲ್ಲ, ನಿನಗೆ ಬೇಕಾದ ಮನೆ ಮಠ ಎಲ್ಲ ಬೇಕಾದಷ್ಟಿದೆ. ನಾನೊಬ್ಬನ ಯಾಕೆ ನಿನಗೆ? ಇಷ್ಟು ಕಾಲ ನಾನು ಬೇಡ, ಯಾವಾಗ ನೋಡಿದ್ರು ನಿನ್ನವರು ನಿನ್ನ ವಸ್ತುಗಳು ಅಂತ ಅದರ ಸುತ್ತೇ ತಿರುಗ್ತಾ ಇದೀಯ. ಇವಾಗ ಇದ್ದಕ್ಕಿದ್ದಂತೆ ನಾನು ಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ ನಿನಗೆ? ಅವಾಗ ಹೇಳುತ್ತಾರೆ, ಪುತ್ರ ಮಿತ್ರ ಕಲತ್ರ ಪೂರ್ವಕ ಮತ್ರ ಗಮ್ನ ಪರತ್ರ ಗಮ್ ಯತ್ರ ಯತ್ರ ಗತಿರ್ ಮಮೇಶ್ವರ ತತ್ರ ತೇಸ್ತಿ ಪದಂಬುಜಂ. ಹೇ ಸ್ವಾಮಿ, ನನ್ನವರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರೂ ಇಲ್ಲೇ ಇರುವವರಯ್ಯ. ಅವರು ನಾನು ಬೇರೆ ಕಡೆಗೆ ಹೋದರೆ ಪರತ್ರ ಪ್ರಾಣ ಬಿಟ್ಟರೆ ಬರೋರಲ್ಲ. ಅಷ್ಟೇ ಅಲ್ಲ, ಇಲ್ಲೇ ಇದ್ದರೂ ಪರತ್ರ ಬೇರೆ ಕಡೆ ಹೋದರೆ ಯಾರು ಬರಲ್ಲ. ದಿನ ಆಫೀಸ್ಗೆ ಹೋಗ್ತಾ ಇರ್ತಾರೆ, ಎಲ್ಲ ಹೆಂಡತಿ ಮಕ್ಕಳೆಲ್ಲ ಹಿಂದೆ ಬರ್ತಾರೆ, ಯಾರು ಬರಲ್ಲ. ಯಾರ್ಯಾರು ಒಬ್ಬರೊಬ್ಬರೇ ಅವರವರ ಏನು ವೃತ್ತಿ ಅಂತ ಹೋಗ್ತಾ ಇರ್ತಾರೆ, ಅವರೊಬ್ಬರೇ ಹೋಗಬೇಕು. ಅಲ್ಲಿ ಏನಾದರೂ ಯಾರಿಗೂ ಗೊತ್ತಾಗಲ್ಲ, ಗೊತ್ತಾಗೋ ಪರಿಸ್ಥಿತಿಯಲ್ಲಿರಲ್ಲ, ಯಾರಿಗೂ ಏನು ಮಾಡೋ ಸ್ಥಿತಿಯಲ್ಲೂ ಯಾರೂ ಇರಲ್ಲ. ಆದ ಕಾರಣ ನನ್ನ ರಕ್ಷಣೆ ಮಾಡುವವ ನೀನೊಬ್ಬನು. ಹೌದಾ, ನಿನ್ನನ್ನು ನಾನು ರಕ್ಷಣೆ ಮಾಡಬೇಕಾ? ಮಾಡಬೇಕಾದರೆ ನಾನು ಎಲ್ಲಿ ವೈಕುಂಠದಲ್ಲಿ ಇರ್ತೇನಲ್ಲ. ಎಷ್ಟು ಜನ ಇರ್ತಾರೆ ಅವರೆಲ್ಲ ವೈಕುಂಠದಲ್ಲಿದ್ದವರು, ಅವ್ರು ನೋಡಿಕೊಂಡು ನಿನ್ನ ಹತ್ರ ಬರೋಷ್ಟೊತ್ತಿಗೆ ತುಂಬ ಟೈಮ್ ಆಗುತ್ತೆ. ಅವ್ರು ಹೇಳ್ತಾರೆ, ಎತ್ರ ಎತ್ರ ಗತಿರ ಮಮೇಶ್ವರ ತತ್ರ ತೆಸ್ತಿ ಪದ ಅಂಬುದ. ನಾನು ಎಲ್ಲೆಲ್ಲಿಗೆ ಹೋಗ್ತೇನೆ ಅಲ್ಲೆಲ್ಲ ಕಡೆ ನೀನಿದ್ದೀಯ, ಅದೇ ನಿನ್ನಲ್ಲಿ ವಿಶೇಷ. ನಮಗೂ ದೇವರಿಗೂ ವೈಲಕ್ಷಣ್ಯ, ಜೀವ ಭಿನ್ನ ಭಗವಂತ ಅಂತ. ಯಾಕೆ ಅಂದರೆ ಜೀವ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇರಲಾರ. ನಿರಂಶರಾದವರ ಗತಿ ಇದು. ಸಾಂಶರಾದವರು ಅವರು ಎಲ್ಲಿ ಇರಬೇಕೋ ಅಲ್ಲೇ ಇರ್ತಾರೆ, ಮಿಕ್ಕ ಕಡೆ ಇರಲಿಕ್ಕಾಗಲ್ಲ. ಅವರ ಪರಿಸ್ಥಿತಿನೂ ಅಷ್ಟೇ. ಅದಕ್ಕೆ ಎಲ್ಲರನ್ನೂ ಮೀರಿ ಎಲ್ಲ ಕಡೆ ಇರುವಂಥವ ಇವನೊಬ್ಬನೇ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀನೊಬ್ಬನೇನಯ್ಯ, ಎಲ್ಲರಲ್ಲೂ ಎಲ್ಲ ಕಡೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲೂ ನೀನೇ ಇದೀಯ. ಆದ ಕಾರಣ ನೀನೊಬ್ಬನೇ ನನ್ನ ರಕ್ಷಕ. ಅದಕ್ಕಂದರೆ ಇಲ್ಲಿ ಸರಿಯಾಗಿ ನೋಡಬೇಕಾದರೆ ಚಿಕ್ಕ ಮಗು ತನ್ನ ಸುತ್ತು ಇರತಕ್ಕಂಥ ಎಲ್ಲರೂ ಕೂಡ ತನ್ನ ಮೇಲೆ ಅಭಿಮಾನ ತೋರುತ್ತಾ ಇದ್ದರೆ, ಮೊದಲನೇ ದಿವಸ ಹುಟ್ಟಿದ ಕೂಸು ಆ ಎಲ್ಲ ಅಭಿಮಾನಗಳ ಪೈಕಿ ಈ ಒಂದು ವ್ಯಕ್ತಿ ಅಭಿಮಾನ ಬೇರೆ ಅಂತ ಹೇಗೆ ಗುರುತು ಹಿಡಿತಾ ಬರುತ್ತೋ ಆ ಪರಿಸ್ಥಿತಿ ಇಲ್ಲಿ. ನನ್ನ ಸುತ್ತು ನನ್ನವರು 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 ಅಂತೆಲ್ಲ ಇದ್ದಾರಪ್ಪ, ಆದರೆ ಇದೆಲ್ಲದರ ಪೈಕಿ ಸದಾ ಅಭಿಮಾನ ತೋರುವ ವ್ಯಕ್ತಿ ನೀನೊಬ್ಬನೇ. ನೀನು ತೋರುವ ಅಭಿಮಾನ ಯಾರೂ ತೋರ್ತಾ ಇಲ್ಲ, ಅದು ನನ್ನ ಮನಸ್ಸಿಗೆ ತೋರಿ ಬರ್ತಾ ಇದೆ. ಅದು ನೀನು ತೋರುವಂತೆ ಮಾಡಬೇಕು, ಮಾಡಿದರೆ ಹೊರತು ನನಗೆ ತೋರಲ್ಲ. ಯಾವಾಗಾದರೆ ಭಗವಂತನೇ ಸರಿಯಾದ ಅಭಿಮಾನ ತೋರುತ್ತಾನೆ. ಮಿಕ್ಕವರೆಲ್ಲ ಅವನು ಅಭಿಮಾನ ತೋರಲಿಕ್ಕೆ ಇಟ್ಟುಕೊಂಡ ಗೊಂಬೆಗಳು ಅಂತ ನಮಗೆ ಯಾವಾಗ ತೋರುತ್ತೋ ಅವಾಗೆ ನಾವು ಮಿಕ್ಕದ್ದನ್ನೆಲ್ಲ ತಲೆಗೆ ತಂದುಕೊಂಡು ತಲೆ ಕೆಡಿಸಿಕೊಳ್ಳುವುದು ಸ್ಟಾಪ್ ಆಗುತ್ತೆ. ಈಗ ಒಬ್ಬರೇ ಕೂತಿದ್ರು ಕೂಡ, ಪುರಾಣದಲ್ಲಿ ಕೂತಿದ್ರೂ ಕೂಡ ತಲೆ ಅಲ್ಲೇ ಹೋಗ್ತಾ ಇರುತ್ತೆ. ಅವರೇನಾದರೂ ಇವರೇನಾದರೂ ಅವ್ರಿಗೇನಾಯಿತು ಹಾಗಾಯಿತು ಹೀಗಾಯಿತು ತಲೆಯೆಲ್ಲ ಅದೆ. ಅವಾಗ ಚೂರು ತಲೆಯಿಂದ ತೆಗೆದು ಪಕ್ಕಕ್ಕಿಡಿದೆ. ಏನಂತ, ನಾವಿಲ್ಲದಿದ್ದರೆ ಇವರೆಲ್ಲ ಏನಾಗ್ತಾರೋ ಅಂಬುದು ಹೋಗ್ಬಿಡುತ್ತೆ. ಯಾಕೆ, ಎಲ್ಲರನ್ನ ಇವನೇ ರಕ್ಷಣೆ ಮಾಡುತ್ತಾ ಇದ್ದಾನೆ. ನಾನಿದ್ರೂ ಏನು ಮಾಡಲಿಕ್ಕಾಗಲ್ಲ, ಇಲ್ಲದಿದ್ದರೂ ಏನಾಗಲ್ಲ, ಅವನೊಬ್ಬನೇ ರಕ್ಷಕ. ಎರಡನೇದೇನು ಅಂದರೆ ಅವನೇ ರಕ್ಷಕ, ನನಗೂ ರಕ್ಷಕ ಅವನೇ. ನಾನು ಎಲ್ಲರ ಕುರಿತು ಚಿಂತೆ ಮಾಡಿದರೆ ನಾಲ್ಕು ಟ್ಯಾಬ್ಲೆಟ್ ಜಾಸ್ತಿ ಆಗುತ್ತೆ, ನನಗೆ ಇನ್ನೇನು ಹೆಚ್ಚಾಗಲ್ಲ. ನಾನು ಅವನ ಕುರಿತು ಚಿಂತೆ ಮಾಡಿದರೆ ಅವನು ನಮ್ಮ ಕುರಿತು ಚಿಂತನೆ ಮಾಡುತ್ತಾನೆ. ಸುಮ್ಮನೆ ಯಾಕೆ ಇದು ಮಾಡಬೇಕು ಎಂಬುದು ಬಂತ. ಅಷ್ಟು ರಿಲೀಫ್ ಬರುತ್ತೆ ಮನಸ್ಸಿಗೆ, ಪ್ರಶಾಂತವಾಗಿರ್ತೇವೆ. ಅದನ್ನೇ ಹೇಳ್ತಾ ಇಲ್ಲ. ಸರಿ, ಅವಾಗೆ ಭಗವಂತ ಕೇಳಿದ, ನಿನ್ನ ಮನಸ್ಸಿಗೆ ನಾನು ಬಂದರೆ ನಿನಗೇನೇನು ಫಲ ಹೇಳು. ನೋಭಯಂ ನ ಚ ದುರ್ಗತಿ ನ ಚ ಪಾತಕಂ ಕಲಿಕಾಲಜಂ ತ್ವಯ್ಯ ನಾಥ ಗತೌ ಸದೈವ ಹಿ ಮಾನಸಾಂತಿಕ ಸಂಸ್ಥಿತೆ. ಹೇ ಸ್ವಾಮಿ, ನೀನು ಮಾನಸಾಂತಿಕ ಸಂಸ್ಥಿತೆ, ನನ್ನ ಮನಸ್ಸಿಗೆ ಬಾ ಅಂತಲೂ ಕರೆದಿದ್ದಾರೆ. ಆ ಮನಸ್ಸಿಗೆ ಬಂದ ಮೇಲೆ ಮನಸ್ಸಿನ ಅಂತ್ಯಕ್ಕೆ ಬಂದು ನಿಲ್ಲಬೇಕಂತ ದೇವರು. ಮನಸ್ಸಿನ ಅಂತ್ಯ ಅಂದರೆ ಏನು ಅಂದರೆ, ಮನಸ್ಸು ಎರಡು ರೀತಿ. ಒಂದು ಹೊರಗಿನ ಜಡ ಮನಸ್ಸು, ಈ ಮನಸ್ಸಿನಿಂದ ನಾವು ಗ್ರಹಣ ಮಾಡ್ತೇವೆ, ಜೀವನಿಗೆ ಗ್ರಹಣ ಆಗುತ್ತೆ. ಹೇಗಾಗುತ್ತೆ ಅಂದರೆ, ಒಳಗೆ ಇನ್ನೊಂದು ಮನಸ್ಸು, ಚಿನ್ ಮನಸ್ಸು ಅಂತಾರೆ, ಸ್ವರೂಪ ದೇಹದ ಮನಸ್ಸು. ಅದು ಮನಸ್ಸೊಂದೇ ಕೆಲಸ ಮಾಡುತ್ತಾ ಇರುತ್ತೆ ಈ ಕಾಲದಲ್ಲಿ. ಈ ಜೀವ ಹುಟ್ಟಿದ ಮೇಲೆ ಅಂದರೆ ಇಡೀ ಸೃಷ್ಟಿ ಕಾಲದಲ್ಲಿ ಜೀವನಿಗೆ ಮನಸ್ಸೊಂದೇ ಕೆಲಸ ಮಾಡೋದು, ಮಿಕ್ಕ ಶರೀರ ಅವಯವಗಳು ಯಾವುದು ಕೆಲಸ ಮಾಡಲ್ಲ. ಆ ಮನಸ್ಸೇನು ಅದನ್ನೇನಂತಾರೆ, ಸಾಕ್ಷಿ ಅಂತಾರೆ. ಜೀವನ ಒಳಗಿರುವ ಮನಸ್ಸನ್ನೇ, ಚಿನ್ ಮನಸ್ಸನ್ನೇ ಸಾಕ್ಷಿ ಅಂತ ಕರೀತಾರೆ. ಈ ಮನಸ್ಸಿನ ಮೂಲಕ ಚಿನ್ ಮನಸ್ಸಿಗೆ ಬರುತ್ತೆ. ಅಂದರೆ ಈ ಮನಸ್ಸಿನ ಅಂತ್ಯ ಯಾವುದು? ಚಿನ್ ಮನಸ್ಸು, ಸಾಕ್ಷಿ. ಅದನ್ನೇ ಕರೀತಾ ಇದ್ದಾರೆ. ಹೇ ಸ್ವಾಮಿ, ನೀನು ನನ್ನ ಸಾಕ್ಷಿಗೆ ಬಂದರೆ, ನನ್ನ ಸಾಕ್ಷಿ ನಿನ್ನ ಗ್ರಹಣ ಮಾಡಿದರೆ, ನೀನೊಬ್ಬ ನಿತ್ಯ ನನಗೆ ಎಂಬುದು ಎಚ್ಚರ ಬಂದರೆ, ಹಾ ಸಾಕು. ಒಂದ್ಸಲ ಬಂದರೆ ಸಾಕ ಸಾಕ್ಷಿಗೆ? ಇಲ್ಲ, ಯಾವಾಗಲೂ ಬರ್ತಾನೇ ಇರಬೇಕು. ಸದೈವ ಮಾನಸಾಂತಿಕ ಸಂಸ್ಥಿತಿ, ನೀನೇ ನನ್ನ ಸಾಕ್ಷಿಗೆ ಸದಾ ವಿಷಯನಾಗಿರಬೇಕು. ಅಂದರೆ ಇವನೊಬ್ಬನಿದ್ದಾನೆ, ಅಲ್ಲ ಇವನೊಬ್ಬನೇ ಇದ್ದಾನೆ ನನಗೆ, ಇವನೊಬ್ಬನೇ ಇದ್ದಾನೆ ನನಗೆ ಅಂತ ಚೆನ್ನಾಗಿ ಮನಸ್ಸಿಗೆ ಬರ್ತಾ ಬರಬೇಕು. ಅದು ಕೂಡ ಇವನೊಬ್ಬನಿದ್ದಾನೆ ಅಂದರೆ ಯಾರೋ ಪಕ್ಕ ಮನೆಯವರಿದ್ದಾರೆ, ಆ ಪಕ್ಕ ಮನೆಯವರಿದ್ದಾರೆ ಅಂದರೆ ಅವರು ಇದ್ದಾರೆ, ಯಾರಿಲ್ಲ, ಇವರಿದ್ದಾರೆ ಇವರಿದ್ದಾರೆ ಅಂತ ಬರ್ತಾನೆ ಇರುತ್ತೆ. ಆ ಥರನ ಹೇಳ್ತಾರೆ, ಅನಾಥ ಗತವು, ಅನಾಥರಿಗೆ ನೀನೇ ಗತಿ ಅಂತ. ಅನಾಥರು ಯಾರಿರ್ತಾರೆ ಅವರಿಗೆ ನೀನೇ ಗತಿ, ನೀನು ಬಿಟ್ಟರೆ ಯಾರಿಲ್ಲ ಎಂಬುದು ನನ್ನ ಮನಸ್ಸಿಗೆ ಬರ್ತಾ ಇದ್ರೆ ಸಾಕಯ್ಯ. ಅನಾಥರು ಯಾರು? ಅನಾಥರು ಅಂದರೆ ಬೇರೆ ನಾಥರಿಲ್ಲದವರೆಲ್ಲ ಅನಾಥರೇ. ಬೇರೆ ನಾಥರಿಲ್ಲದವರು ಯಾರು ಅಂತ ಮತ್ತು ಪ್ರಶ್ನೆ ಬಂತು. ನೋಡಿ, ಸದ್ಯಕ್ಕಂತೂ ನಾವು ಅನಾಥರಲ್ಲ, ನಾವಂತೂ ಅನಾಥರಲ್ಲ. ಯಾಕೆ, ನಮಗೆ ತುಂಬ ಜನ ನಾಥರಿದ್ದರು ಅಂದರೆ ಕಾಯುವವರು, ಇವರಲ್ಲಿದ್ರೆ ಅವರು, ಅವರಲ್ಲಿದ್ರೆ ಇವರು ಅಂತ. ಯದ್ಯಪಿ ಯಾರೂ ಇಲ್ಲ, ಎಲ್ಲರಲ್ಲಿ ನಿಂತು ಅವನೇ ಕಾಯ್ತಾ ಇರೋದು. ನಮ್ಮ ತಲೆ ಕೆಟ್ಟಿದೆ ಆದ್ದರಿಂದ ಇವರು ಕಾಯ್ತಾರೆ, ಅವರು ಕಾಯ್ತಾರೆ, ನಮ್ಮ ಅಪ್ಪ ಇದ್ದಾರೆ, ಅಮ್ಮ ಇದ್ದಾಳೆ, ನಮ್ಮ ಬಳಗ ಇದ್ದಾರೆ, ಇದೆಲ್ಲ ಬರ್ತಾ ಇದೆ ದೆವ್ವ. ಆ ಭೂತ ಸೋಕಿದ ಮಾನವನಂದದಿ ಅಂತ ನಮಗೆ ಭೂತ ಹಿಡಿದಿದೆ, ಅದಕ್ಕೆ ನಾನಾ ಜನ ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ಅಂತ ತಲೆಯಲ್ಲಿ ಕೂತಿದೆ. ಅದಕ್ಕಾಗಿ ನಾವು ದೇವರ ಕಡೆ ನೋಡುತ್ತಾ ಇಲ್ಲ. ನಮಗೆ ನಾವೇನಾಗಿದೆ, ನಾವು ಅನಾಥರಲ್ಲ, ಸನಾಥರು. ನಾಥರು ಇಲ್ಲ, ಭ್ರಾಂತಿಯಲ್ಲಿರುವವರು. ಇನ್ನು ಅನಾಥರು ಅಂದರೆ ಯಾರು ಅಂದರೆ ಆ ಇತಿ ಬ್ರಹ್ಮ ಅಂತ ವೇದ ಹೇಳ್ತಾ ಇದೆ. ದೇವರೇ ಆ ಅಂದರೆ ದೇವರೇ ನಾಥ, ಯಾರಿಗೋ ಇನ್ಯಾರೂ ಅಲ್ಲ. ನಾಥ ಅಂದರೆ ಎಲ್ಲ ರೀತಿ ರಕ್ಷಣೆ ಮಾಡುವವ ಅವನೊಬ್ಬನೇ, ಇನ್ನು ಬೇರೆ ಗತಿ ಇಲ್ಲ ನನಗೆ ಅಂತ ಚೆನ್ನಾಗಿ ಝಳುಪಿಸಿ ತಿಳಿದುಕೊಂಡವರು ಅಂದರೆ ತಲೆಯಲ್ಲಿ ನಮಗಿರುತ್ತಲ್ಲ, ನಿಮ್ಮವರು ಯಾರ್ರಿ, ಇವರಿಲ್ಲ 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 ಇವರಿಲ್ಲ, ಇವರೊಬ್ಬರೇ ಇದ್ದಾರೆ ಅಂತ ಹೇಳ್ತೀವಲ್ಲ, ಕೊನೆಗೆ ಅದು ಕೂಡ ಹೋಗ್ಬಿಡುತ್ತೆ. ಇವನೊಬ್ಬನೇ 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 ಅಂತ ಮನಸ್ಸಿಗೆ ಚೆನ್ನಾಗಿ ಬಂದರೆ ಆವಾಗ ಏನಾಗುತ್ತೆ, ನೋ ಭಯಂ. ನಮಗೆ ಈ ಕಲಿಕಾಲದಲ್ಲಿ ಸಂಸಾರದಿಂದ ಬರುವಂಥ ಭಯ ಬರೋದೇ ಇಲ್ಲ. ಭಯ ಅಂದರೆ ಯಾವ ರೀತಿ ಬರ್ತಾ ಇರುತ್ತೆ ಅದನ್ನು ಭಾಗವತ ಹೇಳುತ್ತೆ, ಸಪ್ತಮಸ್ಕಂದದಲ್ಲಿ ಹೇಳುತ್ತಾರೆ. ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್ ಈಶಾತ್ ಅಪೇತಸ್ಯ ವಿಪರ್ಯಯ ಅಸ್ಮೃತಿ. ಭಯ ಯಾರಿಗೆ ಬರುತ್ತೆ ಅಂದರೆ ದ್ವಿತೀಯ ಅಭಿನಿವೇಶ ತಸ್ಯಾತ್, ಎರಡನೆಯದು ಅಂತ ಬಂದರೆ ಭಯ ಬರುತ್ತೆ ಅಂದರು. ಏನು ಎರಡನೆಯದು ಅಂದರೆ ಎಲ್ಲರನ್ನ ರಕ್ಷಣೆ ಮಾಡುವವ ಅವನೊಬ್ಬನೇ, ಸ್ವತಂತ್ರ ಅವನೊಬ್ಬನೇ. ಅವನಲ್ಲದೆ ನಾನೂ ಸ್ವತಂತ್ರ ಅಂತ ಬಂತ ಭಯ ಶುರುವಾಯಿತು ಅಂತ ಅರ್ಥ. ಯಾಕೆ ಅವನೊಬ್ಬ ಸ್ವತಂತ್ರ, ನಾನು ಸ್ವತಂತ್ರ ಅಲ್ಲ ತಲೆಗೆ ಬಂತು. ಅದಕ್ಕೇನಾಯಿತು, ಅವನ ಕಾಲು ಹಿಡಿಯಲಿಲ್ಲ, ಮತ್ತೇನಾಯಿತು, ಭಯ ಶುರುವಾಗುತ್ತೆ. ಮಗು ಇದೆ, ತಾಯಿ ಇದ್ದಾಳೆ, ನನಗೆ ತಾಯಿ ಇದ್ದಾಳೆ ಎಂಬ ಭಾವನೆ ಮಗುವಿಗಿದೆ. ಏನೇ ಭಯ ಬಂದರೂ ಅದೇನು ಮಾಡುತ್ತೆ, ಅಮ್ಮನ ಹತ್ರ ಓಡುತ್ತೆ, ಧೈರ್ಯದಿಂದ ಓಡುತ್ತೆ. ಅಮ್ಮ ಇದ್ದಾಳೆ ಅಂತ ಹೆಚ್ಚಿಗೆ ಟೆನ್ಷನ್ ಇರಲ್ಲ, ಅದಕ್ಕೆ ಬಂದುಕೊಳ್ಳೆ ಓಡುತ್ತೆ. ಯಾವ ಮಗುವಿಗೆ ನನಗೆ ಯಾರೂ ಇಲ್ಲ ನಾನೇ ಇಲ್ಲ ಅಂದುಕೊಂಡ್ರೆ ಭಯ ಬಂದರೆ ಯಾರತ್ರ ಓಡಬೇಕು, ಕುದಿತಾ ಇರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಸಂಸಾರದಲ್ಲಿ ಭಯ ಅನ್ನೋದು ಹೋಗಬೇಕಾ, ಇವನನ್ನು ಚಿಂತನೆ ಮಾಡಿ. ಹೇಗೆ ಅಂದರೆ ನಮಗೆ ಸೀಕ್ರೆಟ್ಟೇ ಗೊತ್ತಿಲ್ಲ, ಅದಕ್ಕೆ ಒದ್ದಾಡ್ತಾ ಇರ್ತೀವಿ ಭಯ 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 ಅಂತ. ನೋಡಿ, ನಮಗೆ ಬಂದ ಭಯಗಳೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೆ ನಮಗಾಗುತ್ತಾ, ಆಗಲ್ಲ, ಒದ್ದಾಡ್ತಾ ಇರ್ತೀವಿ. ಭಯ ಯಾರು ಕೊಡ್ತಾರೆ ಹೇಳಿ, ಅವರು ಇವರು 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 ಎಲ್ಲರೂ ಕೊಡ್ತಾ ಇರ್ತಾರೆ. ಮನೆಯಲ್ಲಿದ್ದವರು ಭಯ ಕೊಡ್ತಾರೆ, ಹೊರಗಿನಿದ್ದವರು ಭಯ ಕೊಡ್ತಾರೆ, ಎಲ್ಲ ಭಯ ಕೊಡ್ತಾರೆ ಅಂತ ನಮ್ಮ ತಲೆಯಲ್ಲಿ. ಅವಾಗ ಹೇಳಿದರು ಇವ್ರು ಯಾರು ಭಯ ಕೊಡೋದಿಲ್ಲ, ಒಬ್ಬ ಇದ್ದಾನಲ್ಲ ಸ್ವಾಮಿ ಅವನೇ ಭಯ ಕೊಡ್ತಾನೆ ನಿಮಗೆ. ಇವಾಗ ನಿಮಗಿರೋ ಭಯ ಎಲ್ಲ ಕೊಟ್ಟದ್ದು ಯಾರು ಗೊತ್ತಾ, ನೀವು ಬೆಣ್ಣೆ ಅಲಂಕಾರ ಕೊಟ್ಟು ನೈವೇದ್ಯ ಕೊಟ್ಟು ಎಲ್ಲ ಮಾಡ್ತಿರಲ್ಲ ಅವನೇ ಕೊಟ್ಟದ್ದು, ಸುಮ್ಮನೆ ಕೊಟ್ಟಿಲ್ಲ, ಒಳಗೆ ಕೂತು ಕೊಡ್ತಾ ಇದ್ದಾನೆ ಭಯ. ಒಳಗೂ ಕೊಡ್ತಾನೆ ಅವನೇ, ಹೊರಗಿದ್ದುಕೊಂಡು ಅವರವರಲ್ಲಿ ಆ ಹೊಡಿ ಕಡಿ ಅಂತೆಲ್ಲ ಮಾಡಿ ಪ್ರೇರಣೆ ಮಾಡಿ ನಿಮಗೆಲ್ಲ ಭಯ ಕೊಡೋದು ಅವನೇ. ಹಾಗಾದರೆ ಭಯ ಕೊಟ್ಟವನಿಗೇನೆ ಭಯ ತೆಗೆಯಲಿಕ್ಕೆ ಸಾಧ್ಯ? ಹೌದು. ಈಗ ಎರಡು ಗೊಂಬೆಗಳಿವೆ, ಎರಡೂ ಗೊಂಬೆಗಳನ್ನು ಒಬ್ಬನೇ ಆಟ ಆಡಿಸ್ತಾ ಇದ್ದಾನೆ. ಒಂದು ಗೊಂಬೆಯನ್ನು ಹಿಡ್ಕೊಂಡು ಇವನೇ ಇನ್ನೊಂದು ಗೊಂಬೆಗೆ ಭಯ ಕೊಡ್ತಾ ಇದ್ದಾನೆ. ಆ ಗೊಂಬೆಯ ಭಯ ಹೋಗಬೇಕಾದರೆ ಯಾರು ಕಳೆಯಬೇಕು, ಈ ಭಯ ಕೊಡೋನೇ ನಿಲ್ಲಿಸಬೇಕು. ನಿಲ್ಲಿಸಿದ್ರೆ ಭಯ ಹೋಗುತ್ತೆ, ಹೌದು ಅಲ್ವೋ? ಒಬ್ಬನೇ ಎಲ್ಲರಲ್ಲಿ ನಿಂತು ಭಯ ಕೊಡುತ್ತಾನೆ, ಭಯ ಪಡಿಸ್ತಾನೆ, ಎಲ್ಲ ಮಾಡ್ತಾ ಹೋಗ್ತಾ ಇದ್ದಾನೆ. ಈ ಸೂತ್ರ ಗೊತ್ತಾಯಿತಾ ಭಯ ಹೋಗಿಬಿಡುತ್ತೆ. ಯಾಕೆ ಅಂತ ಹೇಳ್ತೀರಾ, ಅಲ್ಲಿ ನಿಂತು ಭಯ ಕೊಡತಾ ಇದ್ದು ಅವನೇ, ಯಾಕೆ ಕೊಡುತ್ತಾ ಇದ್ದಾನೆ ಭಯ? ನಾನೇನೋ ಮಾಡಿಕೊಂಡು ಬಂದಿದ್ದೆ. ಎಲ್ಲರಿಗೂ ಭಯ ಕೊಡ್ತಾ ಇಲ್ಲ, ಅವರವರಿಗೆ ಆಯಾ ರೀತಿ ಭಯ ಕೊಡುತ್ತಾ ಇದ್ದಾನೆ. ಯಾಕಪ್ಪ ಅಂದರೆ ನಮ್ಮದೇ ಪ್ರಾರಬ್ಧ ಕರ್ಮ ಉಣಿಸಬೇಕಲ್ಲ, ಅದಕ್ಕಾಗಿ ಭಯ ಕೊಡುತ್ತಾ ಇದ್ದಾನೆ. ಹಾಗಾದರೆ ನನ್ನದೇ ಪ್ರಾರಬ್ಧ ಕರ್ಮ ಇದೆ, ಅದು ಉಣಿಸಲಿಕ್ಕೆ ಭಯ ನಾನಾ ರೀತಿ ಕೊಡತಾ ಇದ್ದಾನೆ, ಇವನೇ ಕೊಡತಾ ಇದ್ದಾನೆ. ಅಷ್ಟವರಿಗೊಂದು ಹಂತ ಏನದು, ನನ್ನ ಕರ್ಮಾನುಸಾರ ಕೊಡತಾ ಇದ್ದಾನೆ, ಇವನೇ ಕೊಡತಾ ಇದ್ದಾನೆ ಎಂಬುದೊಂದು ಹಂತ. ಪ್ರಾಯಶಃ ನಿಮಗೂ ಅದು ಬಂದಿರಬೇಕು, ದೇವರೇ ಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ಒಮ್ಮೊಮ್ಮೆ ಜಗಳಾಡ್ತಾ ಇರ್ತೀವಿ, ಯಾಕೆ ಕೊಟ್ಟಿಯಾ ಯಾಕೆ ಕೊಟ್ಟಿಯಾ ಅಂತ. ಏನು ಕಷ್ಟ ಬಂದರು ದೇವರು ಸರಿ ಜಗಳಾಡ್ತಿರಲ್ಲ ಅಂದರೆ ಅವನು ಕೊಟ್ಟಿದ್ದಾರಂದ್ರೆ ಬಂದಿರಲ್ಲ ಜಗಳಾಡೋದು. ಸರಿ, ಅಷ್ಟುವರೆಗಾದರೆ ಒಂದು ಹಂತ, ಇನ್ನೊಂದು ಚೂರು ಮೇಲಕ್ಕೆ ಬನ್ನಿ. ಯಾಕೆ ಕೊಟ್ಟ? ನಮ್ಮ ಕರ್ಮಾನುಸಾರ ಕೊಟ್ಟ. ಅದು ಯಾಕೆ ಕೊಟ್ಟ? ಒಳ್ಳೆಯದಕ್ಕೆ ಕೊಟ್ಟ. ನಮಗೇನೋ ಒಳ್ಳೆಯದು, ಅವನು ಮಾಡಿದ್ದೆಲ್ಲ ಒಳ್ಳೆಯದೆ. ಈ ಸಂಸಾರಕ್ಕೆ ಕರ್ಕೊಂಡು ಬಂದು ಏನೇನು ಸುಖ ಕೊಡ್ತಾ ಇದ್ದಾನೆ, ಏನೇನು ದುಃಖ ಕೊಡ್ತಾ ಇದ್ದಾನೆ, ಎಲ್ಲವೂ ಅವನು ಲಿಸ್ಟ್ ಮಾಡಿಕೊಂಡಿದ್ದಾನೆ, ಅದು ಕೊಡ್ತಾ ಇದ್ದಾನೆ. ಅದನ್ನೇ ಹೇಳ್ತಾರೆ, ಇಡೀ ಶಾಸ್ತ್ರದಿಂದ ನಾವು ಕಲಿಯಬೇಕಾದ ಒಂದು ತತ್ವ, ಅದನ್ನು ಪ್ರಾಣೇಶ ದಾಸರು ಒಂದು ಹಾಡನ್ನು ಹೇಳ್ಕೊಡ್ತಾರೆ. ಹಾನಿ, ಲಾಭ, ಕ್ಲೇಶ, ಮೋದ, ಈ ನಾಲ್ಕೇ ತಾನೇ ಬರೋದು. ಹಾನಿ, ಲಾಭ, ಕ್ಲೇಶ, ಮೋದ. ಹಾನಿ, ಲಾಭ, ಕ್ಲೇಶ, ಮೋದ ಏನು ಆವ ಕ್ಷಣ ಒದಗಲು. ಪ್ರಾಣೇಶ ವಿಫಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಈಗ ಪ್ರಾಣೇಶ ವಿಠಲ ತಾನೇ ಕೊಟ್ಟನೆಂಬ ಸುಮತಿ ಬಂದಿದೆ, ಆದರೆ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ಬರಲಿಲ್ಲ. ಕೊಟ್ಟದ್ದಕ್ಕೆ ಯಾಕೆ ಕೊಟ್ಟಿಯಾ ಯಾಕೆ ಕೊಟ್ಟಿಯಾ ಅಂತಲೇ ಅಂತ ಇದ್ದೀವಿ. ಕರುಣೆಯಿಂದ ಕೊಟ್ಟ, ತುಂಬ ಕೊಡಬೇಕಾಗಿದ್ದು ಚೂರೇ ಕೊಟ್ಟ, ಅದನ್ನು ಕಡಿತಾ ಇದ್ದಾನೆ. ಅವನು ಏನು ಮಾಡಿಸಿದರೂ ಒಳ್ಳೆಯದೆ ಅಂದರೆ ಭಯದ ಕುರಿತಾದ ಭಯ ಹೋಗ್ಬಿಡುತ್ತೆ. ಅದಕ್ಕೆ ಕಾವ ಕೊಲ್ಲುವ ತಾನೇ, ಅನ್ಯರು ಎನಗಿಲ್ಲ. ಸರ್ವಾಧಿಷ್ಠಾನದಲ್ಲಿ ಹರಿಯೇ ವ್ಯಾಪಿಸಿ ಇಟ್ಟು ನಿರ್ವಾಹಕನಾಹ ಸ್ವತಂತ್ರ ತಾನಾಗಿ ಓರ್ವನಾದರೂ ಶ್ವಾಸ ಬಿಡುವ ಸೇದಿಕೊಂಬ ಗರ್ವಿಗಳಿಲ್ಲವೋ ಈ ಪೃಥ್ವಿ ಮಧ್ಯ. ಹಾಗಾದರೆ ನಮ್ಮ ಮೇಲೆ ಸಪ್ತವಾಹನ ನಿಖಿಳ ಜನರುಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರು ಎಲ್ಲ ಕಾಲದಿ ಹಿತವಗೈಗೊಂಡು ಎಲ್ಲರಲ್ಲೂ ನಿಲ್ಲುತ್ತಾನೆ ಭಗವಂತ. ನಮ್ಮ ಸ್ವಾಮಿಯೇ ಅವನನ್ನು ನಾವು ಚೆನ್ನಾಗಿ ಇವನೊಬ್ಬ ನನಗಿದ್ದಾನೆ ಅಂತ ನಂಬಿದರೆ ಎಲ್ಲರಲ್ಲಿ ನಿಂತು ನೀವು ನಮ್ಮವರು ನಮ್ಮವರು ಅಂತ ಎಲ್ಲರೂ ಬರುವಂತೆ ಮಾಡುತ್ತಾರೆ. ಅವನೇ ಎಲ್ಲರಲ್ಲಿ ನಿಂತು ಸಾವಿರ ರೂಪಗಳಿಂದ ನಮ್ಮ ಹತ್ತಿರ ಬರುತ್ತಾನೆ. ಅವನನ್ನು ಮರೆತು ಹತ್ತು ಜನ ಹಿಂದೆ ಹೋದರೂ ಒಬ್ಬರು ನಮ್ಮ ಹಿಂದೆ ಇರಲ್ಲ, ಎಲ್ಲರೂ ಹೊರಟು ಹೋಗ್ತಾ ಇರ್ತಾರೆ. ಯಾಕೆ? ಅವನನ್ನು ಮರೆತು ಗೊಂಬೆ ಹಿಡಿದದ್ದಕ್ಕೆ. ನಾವು ಗೊಂಬೆ ಮರೆತು ಅವನನ್ನು ಹಿಡಿದರೆ ಎಲ್ಲ ಗೊಂಬೆಗಳು ನಮಗೆ. ಯಾಕೆ ಗೊಂಬೆ ಆಡಿಸುವವನು ಅವನು? ಎಷ್ಟು ಗೊಂಬೆ ಬೇಕು ನಿನಗೆ? ಮೊದಲು ಗೊಂಬೆ ಹಿಂದೆ ಹೋಗಿದೆಯಾ, ಈಗ ನಾನು ಆಟ ಆಡಿಸುವವ ಅಂತ ಗೊತ್ತಾಯಿತು ನನಗೆ, ನನ್ನ ಹತ್ರ ಬಂದಿಯಲ್ಲ, ಎಷ್ಟು ಗೊಂಬೆ ಬೇಕು ನಿನ್ನಿಷ್ಟ ಅಯ್ಯ. ಕೊಡುತ್ತಾನೆ ಸಾವಿರಾರು ಗೊಂಬೆ ಕೊಡುತ್ತಾನೆ. ಒಂದು ಗೊಂಬೆಗಾಗಿ ಒದ್ದಾಡಿದವು, ಆಗ ಸಾವಿರಾರು ಗೊಂಬೆಗಳು ಪ್ರಾಣ ಬಿಡಲಿಕ್ಕೆ ಸಿದ್ಧಾಗುತ್ತೆ ನಮಗಾಗಿ. ಯಾವಾಗ ಅವನನ್ನು ನಂಬಿದರೆ ಭಯ ಪರಿಹಾರ ಆಗಿಬಿಡುತ್ತೆ. ಇದು ಬರೀ ಪ್ರವಚನಕ್ಕಿಟ್ಟುಕೊಂಡ್ರೆ ಚೆನ್ನಾಗಿರಲ್ಲ. ಪ್ರವಚನಕ್ಕಿಟ್ಟುಕೊಂಡ್ರೆ ಒಂದು ಗಂಟೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ, ಚೂರು ನಿದ್ದೆ ಬಂದಂತೂ ಇರುತ್ತೆ. ಆದಮೇಲೆ ಮನೆಗೆ ಹೋದರೆ ಏನೋಪ್ಪ ಆಚಾರ ತುಂಬ ಚೆನ್ನಾಗಿ ಹೇಳಿದರು ಅಂತಷ್ಟೆ. ಒಂದು ಸಲ ಮನಸ್ಸಿನಲ್ಲಿ ಏಕಾಂತದಲ್ಲಿ ಕೂತಾಗ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿ. ಯಾವಾಗ ನಿಮಗೆ ಭಯ ತೊಂದರೆ ಅಂತಿದ್ದಾಗ ಈ ಆಲೋಚನೆ ಒಂದು ಸಲ ಕೇಳ್ತಾ ಹೋದ್ರ ಅದರಷ್ಟು ಒಳ್ಳೆ ಟಾನಿಕ್ ಇನ್ಯಾವುದಿಲ್ಲ. ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ, ಇದರಷ್ಟು ಟಾನಿಕ್ ಯಾವುದೂ ಇಲ್ಲ. ಅದನ್ನು ಹೇಳ್ತಾರೆ, ನೋ ಭಯಂ. ಇನ್ನು ಭಯ ಇನ್ನೊಂದರಿಂದ ಬರುತ್ತೆ. ಯಾವುದು? ನನಗೆ ಸದ್ಗತಿಯಾಗುತ್ತೋ ಇಲ್ವೋ ಅಲ್ವಾ. ಇಷ್ಟು ಕಾಲ ಬದುಕಿದೆ, ನಾ ಮಾಡಿದ್ದು ಸಾಧನೆ ಹೌದೋ ಅಲ್ಲೋ ಗೊತ್ತಿಲ್ಲ. ನಾನಂತೂ ಸರ್ಟಿಫಿಕೇಟ್ ಕೊಟ್ಟೆ ಅದಕ್ಕೆ ಸಾಧನೆ ಅಂತ. ಮೇಲೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾಕೆ ನಾ ಮಾಡಿದ್ದಕ್ಕೆ ಗೇಣು ಮುಂದಾದರೆ ಮೊಳ ಹಿಂದ ಆಗುವುದು ಅಂತ ನಮ್ಮ ಸಾಧನೆ. ಅದರಲ್ಲಿ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡಿ ಕೂತಿರ್ತೀವಿ. ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಅಂತ ನಾವೇ ಸರ್ಟಿಫಿಕೇಟ್ ಕೊಟ್ಟಿರ್ತೀವಿ. ಅಲ್ಲಿ ನೋಡಿದ್ರೆ ನಾ ಎಲ್ಲ ಮಹಾಪಾಪದ ಮಯ ಆಗಿರುತ್ತೆ. ಅದಕ್ಕೆ ಸಾಯೋ ಕಾಲಕ್ಕೆ ಕ್ವಶನ್ ಮಾರ್ಕ್. ಯಾರು ನಂಗೆ ಹೇಳಲ್ಲ ಇಷ್ಟು ಕಾಲ ಸಾಧನೆ ಮಾಡಿದ್ದೆಲ್ಲ ಇಷ್ಟು ಪ್ಲಸ್ಸು ಇಷ್ಟು ಮೈನಸ್ಸು ಅಂತ ಯಾರು ಹೇಳ್ತಾರೆ? ಯಾರು ನಿಮ್ಗೆ ಗೊತ್ತಾಯ್ತಾ ಇಷ್ಟುವರೆಗೆ ನೀವು ಮಾಡಿದ್ದಕ್ಕೆ? ಗೊತ್ತಿಲ್ಲ. ಆದರೆ ಅದೇ ಆಶ್ಚರ್ಯ ನೋಡಿ, ನಮಗೆ ಆ ಪ್ರವೃತ್ತಿಯೇ ಬರ್ತಾ ಇಲ್ಲ. ಬ್ಯಾಂಕಲ್ಲಿ ಅಕೌಂಟಲ್ಲಿ ಒಂದಿಷ್ಟು ಫಿಕ್ಸೆಡ್ ಡಿಪಾಸಿಟ್ ಹಾಕ್ತೀರಾ, ಹಾಕಿದರೆ ಅದು ಬಡ್ಡಿ ಕೊಡ್ತೀನಿ ಅಂದರೆ ಆ ಅಕೌಂಟಿಗೆ ಬಂದು ಬೀಳ್ತಾ ಇರುತ್ತಾ? ಹೌದು, ಫಿಕ್ಸೆಡ್ ಮಾಡಿದ್ದೀರಾ, ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ, ನೀವು ನೋಡೋದೇ ಇಲ್ವಾ? ಹೋಗಿ ತಿಂಗಳು ತಿಂಗಳು ಹೋಗಿ ಚೆಕ್ ಮಾಡಿ 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 ಬರ್ತಾ ಇರ್ತೀರಾ. ಯಾವ ಒಂದು ತಿಂಗಳು ಬೀಳದಾಗಿದ್ರು ಕಂಪ್ಲೇಂಟ್ ಮಾಡ್ತೀರಾ, ಯಾಕ್ರಿ ಕೊಡಲಿಲ್ಲ ಅಂತ. ಹೌದಾ? ಮತ್ತೆ ಹುಟ್ಟಿದ ಕಾಲಕ್ಕಿಂತ ಡೆಪಾಸಿಟ್ ಮಾಡಿದ್ದೆ ಅದು ಬೀಳ್ತಾದ ಇಲ್ಲ ಅಕೌಂಟಲ್ಲಿ ಎಷ್ಟದೆ ಏನು ಎಂದಾದ್ರೂ ಚೆಕ್ ಮಾಡಿದಿರಾ? ಮಾಡಲೇ ಇಲ್ಲ. ಯಾಕಿಲ್ಲ? ಬೇಕಾದ ಜನ ಇದ್ದಾರೆ, ನೀವು ಕೇಳಿಲ್ಲ ಅಷ್ಟೇ. ಇವಾಗ ಏನು ಸುಸ್ತು ಬರ್ತೀರಲ್ಲ, ಒಣ ಕೂತಿದಾರಲ್ಲ, ಅವ್ರು ಅದಕ್ಕೆ ಕೂತಿದ್ದು. ನಮ್ಮ ಸಾಧನೆ ಎಷ್ಟಾಗಿದೆ ಏನೇನಾಗಿದೆ ಹೇಳಲಿಕ್ಕೆ ಕೂತಿದ್ದು. ಅವರೇನು ಅಕೌಂಟ್ ಪುಸ್ತಕ ಇಟ್ಕೊಂಡು ಕೂತಿದ್ದಾರೆ, ನಾವು ಕೇಳೋದೇ ಇಲ್ಲ ಅವರನ್ನ. ಅವ್ರು ನೋಡ್ತಾರೆ, ಪಾಪ ಯಾರು ಕೇಳ್ತಾ ಇಲ್ಲ, ಇರಲಿ ಬಿಡು ಸುಮ್ಮನೆ ಇದ್ದಾರೆ. ನೀವು ಕೇಳಿ ನೋಡಿ, ಅನೇಕ ಜನ ಸಾಧಕರು ಅದೇ ಮಾಡಿದ್ದು. ಒಡಗಿದ್ದವ್ರನ್ನ ಕೇಳಿ, ನನ್ನ ಸಾಧನೆ ಏನಾಗ್ತಾ ಇದೆ, ಸರಿಯಾಗಿ ಅಕೌಂಟಿಗೆ ಬೀಳ್ತಾ ಇದೆ ಇಲ್ವಾ, ಬೀಳಬೇಕಾದ್ರೆ ಏನು ಮಾಡಿ, ಅದು ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ. ಮತ್ತೆ ನಾವು ಮಾಡಬೇಕಾ ಇಲ್ವಾ? ಕಂಡು ಕಂಡದ್ದು ಕೇಳಿ ತಿರುಗಾಡ್ತೀವಿ, ಸುತ್ತ ಸರ 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 ತಿರುಗ್ತಾ ಇರ್ತೀವಿ. ಒಂದು ಸಲ ತಿರುಗಾಡಿ ನೋಡಿ, ಸ್ವಾಮಿ ಏನು ಸಾಧನೆ ಇಷ್ಟು ಕಾಲ ಮಾಡಿದ್ದೀನಿ, ಏನಾಗಿದೆ ಏನು ಚೂರು ತಿಳಿಸಿಕೊಡ್ರಿ, ಹೇಗೆ ಮಾಡಬೇಕು ತಿಳಿಸಿಕೊಡ್ರಿ ಅಂದರೆ ಖಚಿತವಾಗಿ ತಿಳಿಸಿಕೊಡುತ್ತಾರೆ. ಅದಕ್ಕೆ ಹೇಳ್ತಾರೆ, ನಚ ದುರ್ಗತಿ ಇಷ್ಟಯ್ಯ, ಇಷ್ಟು ಕಾಲ ಮಾಡಿದ್ದು ಬಂತೋ ಇಲ್ಲೋ ಗೊತ್ತಿಲ್ಲ, ಮುಂದೆ ಬರುತ್ತೋ ಇಲ್ಲೋ ಅವೆಲ್ಲ ಇಲ್ಲ, ನೀನಂತೂ ನನ್ನ ಮನಸ್ಸಿಗೆ ಬಂದೀಯ. ದುರ್ಗತಿ ಎಂಬುದು ಆಗೋದಿಲ್ಲ, ಸದ್ಗತಿ ಆಗುತ್ತೋ ಇಲ್ಲ ಮತ್ತು ಹೇಳ್ತೆ, ದುರ್ಗತಿ ಅಂತೂ ಆಗಲ್ಲ. ಯಾಕೆ? ಯಾರ ಮನಸ್ಸಿನಲ್ಲಿ ಭಗವಂತ ಸದಾ ಇರ್ತಾನೋ, ಶ್ರೀಹರಿ ಮನಸ್ಸಿನಲ್ಲಿದ್ದರೆ ಅದೇ ಬಾಯಲ್ಲಿ ಬರ್ತಾ ಇರುತ್ತಾ? ನಮ್ಮ ಮನಸ್ಸಿನಲ್ಲಿ ಏನಿದ್ರೆ ಅದು ಸಾಮಾನ್ಯವಾಗಿ ನಮ್ಮ ಬಾಯಿಂದ ಬರ್ತಾನೇ ಇರುತ್ತೆ. ಅದು ಅಡುಗೆ ಕುರಿತಿದ್ರೆ ಅಡುಗೆದ ವಿಷಯ ಬರ್ತಾ ಇರುತ್ತೆ ಬಾಯಲ್ಲಿ, ಅದು ಯಾವುದು ವಿಷಯ ಇದ್ರೆ ಅದರದ್ದೇ ಬಾಯಿ ಬರ್ತಾ ಇರುತ್ತೆ. ಯಾರು ಈ ಎಲ್ಲ ಪ್ಲಾಟ್ಗಳು ಅದು ಇದು ಮಾರ್ತಾ ಇರ್ತಾರೆ, ಅಥವಾ ಅವ್ರು ಅಂಥವ್ರು ಸೇರಿದ್ರೆ ಅದೇ ಬಾಯಿಲಿ ಬರ್ತಾ ಇರುತ್ತೆ. ಇಲ್ಲ ನಾನು ಆ ರಾಜಕೀಯ ಇದ್ದ ತಲೆಯಲ್ಲಿ ಅದೇ ಬರ್ತಾ ಇದೆ, ಕ್ರಿಕೆಟ್ ಅವರಿಗೆ ಅದೇ ಬರ್ತಾ ಇರುತ್ತೆ ನೋಡಿ. ಅವ್ರು ಎಲ್ಲಿ ಹೋದ್ರೂ ಕೂಡ ಏನು ಅವ್ರಿಗೆ ಹಾಸ್ಪಿಟಲಲ್ಲಿ ಹಾರ್ಟ್ ಅಟ್ಯಾಕ್ ಬಂದಿದ್ರು ಕೇಳ್ತಾ ಇರ್ತಾರೆ ಅವರು, ಎಷ್ಟು ಸ್ಕೋರ್ ಆಯಿತು ಅಂತೇಳಿ. ಆ ಥರ ಇರುತ್ತೆ ಅವರಿಗೆ. ಹಾಗಾದರೆ ಯಾವುದು ಮನಸ್ಸಿನಲ್ಲಿ ಕೂತಿದೆ ಅದೇ ಬರುತ್ತಲ್ಲ. ಮತ್ತು ದೇವರೇ ನಮ್ಮ ಮನಸ್ಸಲ್ಲಿ ಕೂತರೆ ಬಾಯಿಂದ ಬರುವುದು ದೇವರೇ. ಕೃಷ್ಣೇತಿ ಮಂಗಳಂ ನಾಮ ಯಶ್ಚ ವಾಚಿ ಪ್ರವರ್ತತೆ. ಮನಸ್ಸಿನಲ್ಲಿ ಶ್ರೀಹರಿ ಕೃಷ್ಣ ಇದ್ದುಕೊಂಡು ಯಾರ ಬಾಯಲ್ಲಿ ಕೃಷ್ಣ ಕೃಷ್ಣ ಅಂತ ಬರ್ತಾ ಇರುತ್ತೋ ಹೇಳುತ್ತಾರೆ, ತಸ್ಯ ಭಸ್ಮೀಭವಂತ್ಯಾಶು ಮಹಾಪಾತಕ ಕೋಟಯ. ಕೋಟಿ ಕೋಟಿ ಮಹಾಪಾತಕಗಳು ನಾಶ ಕತ್ತರಿಸಿ ಹೋಗ್ತಾ ಹೋಗುತ್ತೆ ಕೃಷ್ಣನ ನಾಮ ಇದ್ದರೆ. ಎದೆಯಲ್ಲಿ ಕೃಷ್ಣ ಇರಬೇಕು, ಬಾಯಲ್ಲಿ ಕೃಷ್ಣನ ನಾಮ ಇರಬೇಕು. ಅಂಥವರ ತಂಟೆಗೆ ಹೋಗಲ್ಲಂತೆ ಯಮಧರ್ಮರಾಜರ ಭಟರು. ಸ್ವಪ್ನೇಪಿ ನ ಪಶ್ಯಂತಿ ಚೀರ್ಣ ನಿಸ್ಮೃತಾ ಹೇಳ್ತಾರೆ. ಕೃಷ್ಣನ ನಾಮ ಭಗವಂತನ ನಾಮವನ್ನ ಒಂದು ಸಲ ನೋಡಿದರೆ ಸಾಕು, ಅವರು ಸ್ವಪ್ನದಲ್ಲೂ ಕೂಡ ನರಕದ ದರ್ಶನ ಆಗಲ್ಲ. ಪ್ರತ್ಯಕ್ಷ ನರಕ ದರ್ಶನ ಅಲ್ಲ, ಸ್ವಪ್ನದಲ್ಲೂ ದರ್ಶನ ಆಗಲ್ಲ ನರಕ. ಯಮ ಭಟರು ನಮ್ಮ ತಂಟೆಗೆ ಬರಲ್ಲ ಅಂದ್ರು ಅಂದರೆ ಕನ್ಫರ್ಮ್ಡ್ ಆಗಿರ್ಬೋದಲ್ಲಿ. ನಾವು ಒಂದು ಸಲ ದೇವರ ಸ್ಮರಣೆ ಮಾಡಿ ಭಗವಂತನ ನಾಮ ಸ್ಮರಣೆ ಮಾಡ್ತಾ ಇದ್ರೆ ಸಾಯೋ ಕಾಲಕ್ಕಂತೂ ಇವರು ಬರಲ್ಲ. ಬರಬೇಕಾದವರು ಬರ್ತಾರ ನೋಡೋಣ, ಬರಬಾರದವರು ಬರಲ್ಲ ಅನ್ನೋದು ಸಂತೋಷ. ಗೃಹ ಪ್ರವೇಶ ಮಾಡಿದ ಕಾಲಕ್ಕೆ ಬರಬೇಕಾದವರು ಬರ್ತಾರಾ ಇಲ್ಲ ಅಂತ ಕ್ವಶನ್ ಮಾರ್ಕ್, ಇನ್ವಿಟೇಷನ್ ಕಳಿಸಿದ್ವಿ. ಬರಬಾರದವರೆಲ್ಲ ಬಂದ್ಬಿಟ್ರೆ ಹೇಗೆ ಅಂತ ತೊಂದರೆ ಗೊತ್ತಾಯಿತು ನಮಗೆಲ್ಲ. ಫೋನ್ ಮಾಡಿ ಹೇಳಿದ್ರು ಬರಬಾರದವರೆಲ್ಲ, ನಾವು ಬರ್ತಾ ಇಲ್ಲ ಅಂತ. ಎಷ್ಟು ಖುಷಿಯೋ, ಗೃಹ ಪ್ರವೇಶ ಮಾಡಿದಷ್ಟೇ ಖುಷಿ ಅವರಿಗೆ. ಯಾಕೆ? ಬರಬಾರದವ್ರು ಬರ್ತಾ ಇಲ್ಲ ಅಂತ. ಇನ್ನು ಬರಬೇಕಾದವರು ಬಂದ್ರ ಇನ್ನಷ್ಟು ಸಂತೋಷ. ಹಾಗೆ ನಮ್ಮನ್ನು ನರಕಕ್ಕೆ ಕರಕೊಂಡು ಹೋಗೋರು ಬರಲ್ಲ ಅಂತ ಮೊದಲೇ ಗೊತ್ತಾಯಿತು. ಆಯ್ತಪ್ಪ ಖುಷಿ. ವಿಷ್ಣುದೂತರು ಬರ್ತಾರ, ದೇವದೂತರು ಬರ್ತಾರ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂದ್ರೆ ಡೌಟ್ ಯಾಕೆ ಅಂತ ಹೇಳ್ತಾ ಇರ್ತಾರೆ. ಸಂಶಯವೇ ಇಲ್ಲ. ಯಾರ ಬಾಯಿಂದ ಸದಾ ಭಗವಂತನ ನಾಮ ಬರ್ತಾ ಇರುತ್ತೆ ಅಂಥವರ ಹತ್ರ ದೇವದೂತರಲ್ಲದೆ ಇನ್ಯಾರು ಬರಲಿಕ್ಕೆ ಸಾಧ್ಯ ಆಗ್ತಾರೆ. ಹಾಗಾದರೆ ನಾವು ಏನು ಮಾಡಬೇಕು? ಸದಾ ಭಗವಂತನ ನಾಮ ಉಚ್ಚಾರ ಮಾಡೋಣ. ಸದಾ ಅಂದರೆ ಯಾವಾಗ? ಯಾವಾಗ? ನಿರಂತರ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಅದು ಹೇಗೆ ಮಾಡಬೇಕು? ಇಷ್ಟು ಹೌದಾ? ಇಷ್ಟೇ. ನಮ್ಮ ಸುತ್ತು ವಿರಾಟ್ ರೂಪದ ನೆನಪಿರಬೇಕು, ನಾವು ಬಹಳ ಚಿಕ್ಕವರು ಅಂತ ನೆನಪಿರಬೇಕು. ನಮ್ಮ ಸೈಜ್ ನಮ್ಗೆ ನೆನಪಿದ್ರೆ ಎಲ್ಲ ಆಗತ್ತೆ ನೋಡಿ. ಅದು ಮುಸುರೆ ತಿಕ್ಕೋ ಕಾಲಕ್ಕೂ ಅವನೇ ತಿಕ್ಕಿಸ್ತಾ ಇದ್ದ, ನಮಗೆ ಎಚ್ಚರ ಬರ್ತಾ ಇರುತ್ತೆ ಏನು ಮಾಡ್ತಾ ಇದ್ರು ಅವನೇ ಮಾಡಿಸ್ತಾ ಇದ್ದಾನೆ ಅಂತ. ಅದು ಮರೆತುವ ನಾನೇ ಮಾಡಿದ್ವಿ ಅಂತ ಬರ್ತಾ ಇರುತ್ತೆ. ನಮ್ಮ ಸೈಜ್ ನೆನಪಿರಬೇಕು, ಅಸ್ವತಂತ್ರರು ಅಂತ ನೆನಪಿರಬೇಕು, ಸುತ್ತು ಅವನಿದ್ದಾನೆ ಮೂರು ನೆನಪಿದ್ರೆ ಸಾಕು. ಮೂರರ ಜೊತೆಗೆ ಇನ್ನೊಂದಿದ್ರೆ ಬಹಳ ವಿಶೇಷ. ಯಾವುದು? ಮರ್ತೋಗ್ಬಿಟ್ರ? ಅಯ್ಯೋ ರಾಮ, ಅದನ್ನೇ ಮರ್ತಾರೆ. ಹೇಗೆ? ಸಾವು, ಸಾವಿನ ನೆನಪು ಸದಾ ಇರಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ಒಂದು ದೊಡ್ಡ DTP ಮಾಡಿಸಿ ಹಾಕೊಂಡ್ಬಿಡಿ ನೋಡ್ಲಿಕ್ಕೆ, ಸಾವು ಅಂತ ಕಾಣಬೇಕು. ಅಂದ್ರೆ ಯಾವಾಗಾದ್ರೂ ಸತ್ತೋಗ್ಬೋದು ನಾವು, ಅಂದ್ರೆ ಡೆಫಿನೆಟ್ ಯಾವುದೂ ಇಲ್ಲ, ಗ್ಯಾರಂಟಿ ಕಾರ್ಡ್ ಇಲ್ಲ. ಬೆಳಿಗ್ಗೆದ್ದು ಆ ಕನ್ನಡಿ ನೋಡ್ತಾ ಇರ್ತೀವಲ್ಲ, ಬಹಳ ಚೆನ್ನಾಗಿದ್ದೀವಿ ಅಂತ ಹೇಳಿ ಯಾವಾಗ ಆದ್ರೂ ಸುಟ್ಟು ಹಾಕ್ಬೋದು ಇದನ್ನ. ಆ ಕಟ್ಟಿಗೆಯಲ್ಲಿ ಉರಿತಾ ಇರೋದು ನೆನಪಾಡ್ಕೊಂಡ್ರೆ ಅಪ್ಪ ಆದಷ್ಟು ಬೇಗ ಮಾಡೋಣ ಅಂತ ನೆನಪು ಆಗುತ್ತೆ. ಇಲ್ಲ, ಅದು ನೋಡ್ತಾ ಆನಂದ ಪಡ್ತಾ ಅಲ್ಲೇ ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನು. ಅದ ಕಾರಣ ಎಚ್ಚರ ಇರಲಿ, ದೇವರ ನಾಮಸ್ಮರಣೆ ಇರಲಿ. ಹೇಗೆ ಮಾಡ್ತೀರ ದೇವರ ನಾಮಸ್ಮರಣೆ? ಸರಿ, ವಿರಾಟ್ ರೂಪಿ ಮಾಡಿಸ್ತಾ ಇದ್ದಾನೆ ಬರ್ತಾ ಇದೆ, ಬಾಯಿಂದ ಉಚ್ಚಾರ ಆಗ್ಬೇಕಲ್ಲ. ಅದಕ್ಕೊಂದು ಕೊಟ್ಟಿದೆ ಸೂತ್ರ, ಸ್ವಲ್ಪ ರಾಗದಿಂದ. ನಾವು ಎಲ್ಲದಕ್ಕೂ ರಾಗ ಸೆಳೆಯೋರೆ ಅಲ್ಲ, ನಾವು ಎಲ್ಲದಕ್ಕೂ ರಾಗ ಸೆಳೆಯೋರೆ, ಅದಕ್ಕೊಂದು ರಾಗ ಯಾಕಿಲ್ಲ? ಅದಕ್ಕೆ ದೋಷ ವಿದೂರ ಗೋವಿಂದ, ಶುಭ ಗುಣ ಪೂರ್ಣ ಗೋವಿಂದ. ಮೊದಲು ಯಾವ್ದು ಹೇಳೋಣ, ನಂತರ ಯಾವ್ದು ಹೇಳೋಣ? ಯಾಕೆ ರೋಗ ಹೋಗ್ಬೇಕು, ನಂತರ ಆನಂದ ಆಗ್ಬೇಕು. ಅದಕ್ಕೆ ದೋಷ ವಿದೂರ ಗೋವಿಂದ, ಶುಭ ಗುಣ ಪೂರ್ಣ ಗೋವಿಂದ. ರಾತ್ರಿ ಮಲಗುವಾಗ 108 ಸಲ ಹಾಸಿಗೆ ಮೇಲೆ ಕೂತು ಹೇಳಿ, ಪರವಾಗಿಲ್ಲ ಮನಸ್ಸಲ್ಲಿ ಕೂತು ಹೇಳಿ, ಹೇಳಿ ಮಲ್ಕೊಂಬಿಡಿ. ಬೆಳಿಗ್ಗೆ ಎದ್ದು ಕೂಡಲೇ 108 ಸಲ ಹೇಳಿ ಎದ್ದು ಬಿಡಿ. ಎಷ್ಟು ಪ್ರಾಫಿಟ್ ನೋಡಿ. ಹೇಳೋ ಕಾಲಕ್ಕೆ ದೇವರ ರೂಪ, ವಿರಾಟ್ ರೂಪ ಎದುರಿ ಹಾಕೊಂಡಿರ್ತೀರಲ್ಲ, ಎದುರಿಗೆ ಹಾಕ್ಕೊಳ್ಳಿ. ಎದ್ದ ಕೂಡಲೇ ನೋಡಬೇಕು ಅದನ್ನು, ಅದೊಂದು ಹಾಕ್ಕೊಳ್ಳಿ. ಅದು ನೋಡಿ, ರೂಪ ನೋಡಿ, ನಾಮ ಬರಲಿ, ಅವನು ತಲೆಯದಿರಲಿ, ಅವನ ಗುಣ ನೆನಪ ಬರಲಿ. ಏನಂತ? ಇವನಿಗೆ ದೋಷ ಇಲ್ಲ ಅಂಬೋದು ಗುಣ, ಇವ ಗುಣಪೂರ್ಣ ಅಂಬೋದು ಗುಣ, ಎರಡೂ ಗುಣಗಳು ಬಂತಲ್ಲ. ಗುಣ ರೂಪ ಇವ ನಮ್ಮನ್ನು ಉದ್ಧಾರ ಮಾಡುತ್ತಾನೆ, ಕ್ರಿಯಾ ಆಯಿತು. ಗುಣ ರೂಪ ಕ್ರಿಯೆಗಳಿಂದ ಕೂಡಿದ ಅವ ನಾಮಸ್ಮರಣೆ ಒಮ್ಮೆ ಮಾಡಿದರೂ ಸಾಕು, ನಮಗೇನಾಗಲ್ಲ ಅಂದ್ರೆ ಇನ್ನು ಅವರನ್ನು ಸದಾ 108 ಸಲ ರಾತ್ರಿ ಮಲಗುವಾಗ ಬೆಳಿಗ್ಗೆ ಎದ್ದ ಕೂಡಲೇ 108 ಸಲ ಸ್ಮರಣೆ ಮಾಡಿ, ಇನ್ನ ಅಡುಗೆ ಮಾಡ್ತಾ ಇದ್ರು, ಏನು ಮಾಡ್ತಾ ಇದ್ರು, ಹೋಗ್ತಾ ಇದ್ರು, ಬರ್ತಾ ಇದ್ರು, ಬಾಯಿ ಬಿಟ್ಬಿಟ್ಟಾಗ್ಲಿಕ್ಕೆ ಏನ್ರಿ ಪ್ರಾಬ್ಲಮ್? ಒಳಗೊಳಗೆ ಅಥವಾ ನೀವು ಮನಸ್ಸಿಂದ ಅನ್ಲಿಕ್ಕೆ ಹೋಗ್ತೀರಾ? ಮರ್ತೋಗ್ಬೇಕು. ನಾನು ಮಾಡಿ ನೋಡಿದೆ, ಮನಸ್ಸಿಂದ ಅನ್ಲಿಕ್ಕೆ ಹೋದ್ರೆ ತಿರುಗಾಡ್ತಾ ಏನೋ ಒಂದು ಮನಸ್ಸಿಗೆ ಬೇರೆ ಬಂದ್ಬಿಡುತ್ತೆ. ಇರಲಿ, ದೇವ್ರ ಚಿಂತನೆ ಬರ್ತಾ ಇರುತ್ತೆ. ಈಗ ನಾವೇನು ಸಿದ್ಧರಲ್ಲ, ಅಂತ ಅಪರೋಕ್ಷ ಜ್ಞಾನಿಗಳೇನಲ್ಲ. ನಮ್ಮ ಮನಸ್ಸು ಬೇರೆ ಕಡೆ ಹಾರಿ ಹೋಗೇ ಹೋಗುತ್ತೆ, ಹೋಗ್ಲಿ ಬಿಡಿ. ಬಾಯಂತೂ ಚೂರು ಪಟ 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 ಅಂತ ಇದ್ರೆ ಆ ಅಂಬೋದು ಹುಂಸಾ ನೆನಪಾಗಿ, ಹೌದಲ್ಲ ದೇವ್ರು ನೆನೆಸ್ಬೇಕಲ್ಲ ಆಚಾರ್ಯ ಹೇಳಿದ್ರಲ್ಲ ಅಂತ ನೆನಪಾದ್ರೆ ಆಗ ಆತರ. ಅದನ್ನ ಸದಾ ಸ್ಮರಣೆ ಮಾಡ್ತಾ ಮಾಡ್ತಾ ಬನ್ನಿ. ಇವಾಗ ಏನಾಗುತ್ತೆ ಅಂದ್ರೆ, ಕೆಂಡ ಗಾಣದೆ ಮುಟ್ಟಿದರು ಸರಿ, ಕಂಡು ಮುಟ್ಟರು ದಹಿಸದಿಕ್ಕುವುದೆ, ಮನಸ್ಸನ್ನ ಕರಗಿಸ್ತಾ ಬರುತ್ತೆ ಆ ದೇವರ ನಾಮ. ಅದಕ್ಕೆ ಹೇಳ್ತಾರೆ, ದೇವರ ನಾಮ ಅಂದ್ರೆ ಏನು ಅಂತ ತಿಳ್ಕೊಂಡು ಮತ್ತು ಉಚ್ಚಾರ ಮಾಡಿ. ದೇವರ ನಾಮ ಅಂದ್ರೆ ನಮ್ಮ ಹೆಸರಿದೆ, ನಮ್ಮ ಹೆಸರು ನಾವು ಬೇರೆ, ಹೌದಲ್ವೋ? ನಾವು ಒಂದೇನಾ? ಇಲ್ಲ, ನಾವು ಬೇರೆ, ನಮ್ಮ ಹೆಸರು ಬೇರೆ. ಯಾಕೆ? ಅದು ಬೇರೆ ಏನೋ ಹೇಳುತ್ತೆ, ನಮ್ಮನ್ನು ಹೇಳೋದೇ ಇಲ್ಲ. ಶ್ರೀ ನಿವಾಸ ಆಚಾರ ಅಲ್ಲೇ ಅಲ್ಲ, ಶ್ರೀಗ ನಿವಾಸ ಅಲ್ಲವೇ ಅಲ್ಲ. ಶ್ರೀ ಅಂದ್ರೆ ಎಷ್ಟು ಪಟ್ಟಿ ಇದೆ, ಒಂದಾದ್ರೂ ಇದೆಯಾ? ಏನು ಇಲ್ಲ, ಒಂದು ಪೈಸಾ ಇರಲ್ಲ. ಶ್ರೀನಿವಾಸ ಅಂತ ಇಟ್ಟಿರ್ತಾರೆ, ಹೌದು. ಮತ್ತೆ ನಾವೆಲ್ಲ ಶ್ರೀನಿವಾಸರಾಗ್ತೀವ? ಇಲ್ಲ, ಹೆಸರಿಗೆ ತಕ್ಕಂತೆ ಇರುವ ಯಾರವರೊಬ್ಬನೇ. ಆದ್ದರಿಂದ ಅವನಲ್ಲಿ ಹೇಗಿದೆ ಅಂದ್ರೆ ಹೆಸರೇ ಅವನ ಹೆಸರೇ ಅವನು, ಅವನೇ ಅವ ಹೆಸರು. ಅಂದ್ರೆ ಅದಕ್ಕೆ ಹೇಳ್ತಾರೆ, ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂದ್ರೆ ಯಾಕೆ ಹಾಕ ಹೇಳಿದ್ರು ಅಂದ್ರೆ ನೀನು ನಿನ್ನ ನಾಮ ಬೇರೆ ಅಲ್ಲ. ಆದರೆ ನಿನ್ನ ಪೂಜಾ ಮಾಡಬೇಕಂದ್ರೆ ಬಹಳ ಕಷ್ಟ ಮಹಾರಾಯ, ಎಲ್ಲೆಲ್ಲೋ ಹೊತ್ಕೊಂಡ್ಬರ್ಬೇಕು, ನೀರು ಅದು ಇದು ಮಡಿ ಬೋರು ಯಾವುದು ಇದೇನು ಬೇಕಾಗಿಲ್ಲ, ನಿನ್ನ ನಾಮದಲ್ಲಿ ನೀ ಇದೆಯಲ್ಲ, ಈ ನಾಮದ ಪೂಜಾ ಮಾಡಬೇಕು ಅಂತ ಹೇಳಿದ್ರೆ ಈ ಹೊರಗಿನ ಸಂಜಾಮ ಬೇಕಾಗಿಲ್ಲ, ಉಚ್ಚಾರ ಮಾಡಿದ್ರೆ ಸಾಕು ಪೂಜಾ. ದೇವರ ನಾಮ, ನಾಮದಲ್ಲಿರುವ ದೇವರ ಪೂಜಾ ಉಚ್ಚಾರ, ಮನಃಪೂರ್ವಕವಾಗಿ ಉಚ್ಚಾರ ಬಂದರೆ ಸಾಕಂತೆ. ಅದನ್ನೇ ಅಜಾಮಿಲೋಪಾಖ್ಯಾನದಲ್ಲಿ ಹೇಳ್ತಾರೆ, ಎಲ್ಲ ಕಡೆ ನಿಂತಿರುವಂಥ ವಿಷ್ಣುವಿನ ನಾಮ, ನಾಮ ವ್ಯಾಹರಣಂ ವಿಷ್ಣೋಃ, ಸರ್ವತ್ರ ನಿಂತಿದ್ದಾನೆ ಸ್ವಾಮಿ, ನನ್ನ ಸುತ್ತು ಇದ್ದಾನೆ ಎಂಬ ಎಚ್ಚರಪೂರ್ವಕ ದೇವರ ನಾಮಸ್ಮರಣೆ ಮಾಡುವ ಕಾಲಕ್ಕೆ ಯತಃ ತದ್ವಿಷಯಾಮತಿ, ದೇವರಲ್ಲೇ ಮನಸ್ಸಿರಬೇಕು. ಈ ಥರ ದೇವರ ನಾಮಸ್ಮರಣೆ ಅದನ್ನೇ ಹೇಳ್ತಾ ಇದ್ದಾರೆ, ಮನಸ್ಸಿಗೆ ಬಾರಯ್ಯ ನಾಲಿಗೆ ಬಾರಯ್ಯ ಬಂದರೆ ನಚ ದುರ್ಗತಿ, ಇಷ್ಟು ಮಾಡಿದ್ರೆ ದುರ್ಗತಿ ಆಗುತ್ತಾ? ಸರ್ವಥಾ ಇಲ್ಲ. ಇನ್ನ ನಚ ಪಾತಕಂ ಕಲಿಕಾಲಜಂ, ಈ ಕಲಿಕಾಲದಲ್ಲಿ ಆಗುವಂತಹ ನಾನಾ ಪಾತಕ ಅದರ ತಂಟೆ ನನಗಿರಲ್ಲಯ್ಯ. ಅರ್ಥ, ನಾವು ಯಾವ ಪಾಪ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ಅಂತನಾ? ಅಂದರೆ ನಮ್ಮ ನಮ್ಮ ಹಿಂದಿನ ಕರ್ಮಾನುಸಾರ ಬುದ್ಧಿಯನ್ನು ಪ್ರೇರಣೆ ಮಾಡಿ ಅಂಥ ಕರ್ಮಗಳನ್ನೇ ಭಗವಂತ ಮಾಡಿಸಿ ಏ ಮಾಡಿಸ್ತಾನೆ, ಅದರಲ್ಲಿ ಎರಡು ಮಾತಿಲ್ಲ. ಆದಷ್ಟು ಕಡಿಮೆ ಮಾಡುತ್ತಾನೆ ಪಾಪಗಳನ್ನು, ಪಾಪಗಳನ್ನು ಆದಷ್ಟು ಆದಷ್ಟು ಕತ್ತರಿಸಿ ಹಾಕಿ, ಮಾಡೋದನ್ನೇ ಕತ್ತರಿಸಿ ಹಾಕಿ. ಯಾಕೆ ಈ ಜನ್ಮದಲ್ಲಿ ಎಷ್ಟೆಷ್ಟು ಪಾಪ ಕಾರ್ಯ ಮಾಡಬೇಕೋ ಅದಕ್ಕೆ ಬುಡವಾದ ಪಾಪ ಇರುತ್ತಲ್ಲ, ಅದು ನಮ್ಮ ನಾಮಸ್ಮರಣೆಯಿಂದಲೇ ಕತ್ತರಿಸ್ತಾ ಬರ್ತಾನೆ. ಆ ನಾಮಸ್ಮರಣೆಯಲ್ಲಿ ಅಷ್ಟೊಂದು ವಿರಾಕಿಲ್ಲದೆ ಬೇಕಾದರೆ ಆ ಪಾಪ ಹೋಗ್ಲಿಕ್ಕೆ ನಾನಾ ಪ್ರಾಯಶ್ಚಿತ್ತಗಳು ಹೋಮ ಮಾಡ್ರಿ, ಏನೇನು ಮಾಡ್ರಿ, ಎಲ್ಲ ಒಂದು ಕಡೆ ಇದೆ. ದೇವರು ಆ ಪಾಪ ಏನಿದೆ ಇದೆಲ್ಲ ನಾನಾ ಜನ್ಮಗಳಲ್ಲಿ ನಾನಾ ಪಾಪಿಗಳೆಲ್ಲ ಗುಂಪು ಸೇರಿ ಒಂದು ಸಲ ಎಲ್ಲ ಪಾಪಗಳು ಮಾಡಿದ ಗಂಟಿದ್ರೆ ಒಂದು ಸಲ ಭಗವಂತನ ನಾಮ ಉಚ್ಚಾರ ಮಾಡಿದಷ್ಟು ಅದಕ್ಕೆ ಹೋಗುವಷ್ಟು ಪಾಪ ಮಾಡ್ಲಿಕ್ಕೆ ಅವ್ರಿಗಾಗಲ್ಲ. ಇದು ತಿಳ್ಕೊಂಡು ಯಾರು ಉಚ್ಚಾರ ಮಾಡ್ತಾ ಇರ್ತಾರೆ ಅವರಿಗೆ ಈ ಜನ್ಮದಲ್ಲೇ ನಾನಾ ಪಾಪಗಳಿಗೆ ಕಾರಣವಾದ ಪಾಪ ಕೊಚ್ಚಿ ಹೋಗ್ತಾ ಇರುತ್ತೆ. ಅವಾಗೆ ಪಾಪ ಕರ್ಮಾನುಷ್ಠಾನ ಆಗುತ್ತಾ ನಮ್ಮಿಂದ? ದೇವರೇ ಮಾಡಿಸಲ್ಲ, ಪುಣ್ಯ ಕರ್ಮಾನುಷ್ಠಾನವೇ ವಿಶೇಷ ಮಾಡಿಸ್ತಾ ಹೋಗ್ತಾನೆ. ಒಟ್ಟಾರೆ ಒಂದು ತಿಳ್ಕೋಬೇಕು, ಪುಣ್ಯ ಕರ್ಮಾನುಷ್ಠಾನ ಅಂದ್ರೆ ಏನು? ಏನು ಹೇಳಿ? ಇಷ್ಟು ನಮ್ಮ ಮಾತಲ್ಲಿ ಹೇಳ, ದೇವರಿಗೆ ಪ್ರೀತಿಕರವಾದ ಕರ್ಮ ಪುಣ್ಯ ಕರ್ಮ. ಯಾವ ಕರ್ಮ ಮಾಡಿದರೆ ಭಗವಂತ ಸಂತೋಷ ಪಡ್ತಾನೋ ಆ ಕರ್ಮ ಪುಣ್ಯ ಕರ್ಮ, ಅಂಥ ಕರ್ಮ ನಮ್ಮಿಂದ ಆಗ್ತಾ ಹೋಗುತ್ತಂತೆ. ಇನ್ನ ನೋಭಯಂ ನಚ ದುರ್ಗತಿರ್ನ ಚ ಪಾತಕಂ ಕಲಿಕಾಲಜಂ ವೈಯನಾಥ ಗತೌ ಸದೈವ ಹಿ ಮನಸಾಂತಿಕ ಸಂಸ್ಥಿತೆ. ಈ ರೀತಿಯಲ್ಲಿ ನನ್ನ ಸಾಕ್ಷಿ ಗ್ರಹೀತವಾಗಿರಬೇಕು. ಇದು ಶಬ್ದ ಅರ್ಥ ಆಯ್ತು ನಿಮಗೆ, ವಿಷಯ ಅರ್ಥ ಆಯ್ತಾ? ಸಾಕ್ಷಿಗೆ ಬರುವುದು ಅಂದರೆ ಒಳ ಮನಸ್ಸಿಗೆ ಬರುವುದು ಅಂದರೆ ಏನು? ಒಂದು ಎಕ್ಸಾಂಪಲ್ ಕೊಡ್ತೀರಾ? ಮನಸ್ಸಿಗೆ, ಒಳ ಮನಸ್ಸಿಗೆ ಮುಟ್ಟೋದು ಅಂದರೆ ಅಲ್ಲ, ಸುಲಭವಾಗಿ ಅರ್ಥ ಆಗಬೇಕು, ಅನುಭವಕ್ಕೆ ಬಂದಿರಬೇಕು. ಹೇಳ, ಈಗ ಎದುರಿಗೆ ನೀರಿದೆ, ನೀರಿದೆ, ನಾನು ಅದನ್ನೇನು ಮುಟ್ಟಿಲ್ಲ, ಏನು ಮಾಡಲಿಲ್ಲ, ದೂರದಿಂದ ನೋಡ್ತಾ ಇದ್ದೆ. ಅವಾಗ ಯಾರೋ ಒಂದು 10 ಜನ ಬಂದರು, ನಾನು ಹೇಳಿದೆ ನೀರಿದೆ, ಅವರಂದರು, ಒಬ್ಬರಂದರು ನೀರಿಲ್ಲ ಅಂದರು. ನಾನಂದೆ ಏ ಇದೆ, ಅವರು ಹೋದರು, ಇನ್ನೊಬ್ಬರು ಬಂದರು, ನೀರಿಲ್ಲ ಅಂದರು. ನಾನು ಇದೆ ಅಂತ ಹೇಳಿ ಕಳಿಸಿದೆ. ಎರಡನೇವರು ಹಾಗೆ ಹೇಳೋಷ್ಟೊತ್ತಿಗೆ ಸ್ವಲ್ಪ ಶುರು, ಇದೆಯೋ ಇಲ್ಲೋ ಯಾಕೆ ನನಗೇನಾದ್ರು ಕಣ್ಣಿಗೆ
ಕಾಣಿಸ್ತದೆ.
ಮೂರನೇವರು ಬಂದರು, ಇಲ್ಲ ಅಂದರು. ಸ್ವಲ್ಪ ಶುರು ಆಯಿತು, ಹಾಂ ಇಲ್ಲ ನನಗೆ ಏನೋ ಆಗಿದೆ. ಹತ್ತು ಜನ ಹೇಳಿದ್ಕೊಳ್ಳೆ ಸರ್ವತ ಇಲ್ಲ, ಮನಸ್ಸಿಗೇನೋ ಬರ್ತಾ ಇದೆ ಅಲ್ಲ ಅಂದ್ರೆ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ. ಈಗ ನೋಡಿದೆ ಈಗಲ್ಲ, ನಾನೇ ನೋಡಬೇಕು ಅಂತ ಹೋದೆ. ನೀರಿತ್ತು, ಇದ್ರೂ ಕೂಡ ಕುಡಿದೆ. ಅದನ್ನ ಕುಡಿದ್ರೆ ಸುಖ ಆಯಿತು ನನಗೆ, ಒಳ್ಳೆ ಆನಂದ ಆಯಿತು ನೀರು ಕುಡಿದಂತಕ್ಕೆ. ಮತ್ತೆ ಬಂದು ಕೂತೆ, ಮತ್ತೆ ಅವರೇ ಹತ್ತು ಜನ ಬಂದರು. ಒಂದು ಮತ್ತೊಬ್ಬ ಹೇಳಿದ, ಅಲ್ಲಿ ನೀರಿಲ್ಲ ಅಂತ. ನಾನು ನೋಡಿದೆ ಹೋಗು ಅಂತ ಹೇಳಿದ್ರು. ಹತ್ತು ಜನ ಹೇಳಿದರು ನೀರಿಲ್ಲ 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 ಅಂತ. ನನಗೆ ತಲೆಯಲ್ಲಿ ಚೆನ್ನಾಗಿ ಕೂತಿದೆ, ಯಾಕೆ ಕುಡಿದೆ ನಾನು. ಕುಡಿದದ್ದಕ್ಕೆ ಸುಖ ಬಂತು. ಸುಖ ಯಾವುದಕ್ಕೆ ಬರುತ್ತೆ? ಸಾಕ್ಷಿ ಗ್ರಹೀತ ಆದಂತೆ. ಆ ನೀರು ಕುಡಿದರೆ ಬಂದು ಸುಖ ಸಾಕ್ಷಿ ಗ್ರಹಣ ಮಾಡುತ್ತೆ. ಅದಕ್ಕೆ ಹತ್ತು ಜನ ಅಲ್ಲ, ಸಾವಿರ ಜನ ಬಂದು ನೀರಿಲ್ಲ ಅಂದ್ರು, ಇಲ್ಲ ನೀರಿದೆ ಅಂತಲೇ ಹೇಳಿದೆ. ಇದು ಸಾಕ್ಷಿ ಗ್ರಹಣ ಆಗುವಂತ. ಈ ತರ ದೇವರಿದ್ದಾರೆ ಎಂಬುದು ಮನಸ್ಸಿಗೆ ಬಂತ, ಮುಗಿತ, ನಾವು ಮೋಕ್ಷಕ್ಕೆ ಹತ್ತಿರ ಆದವು ಅಂತ ಅರ್ಥ. ಅಂದ್ರೆ ಅರ್ಥ ಇನ್ನ ನಮ್ಗೆ ಯಾರಿಗೂ ಬಂದಿಲ್ಲ ಅಂತ ಅರ್ಥ. ಬಂತ, ದೇವರು ಇದ್ದೇ ಇದ್ದಾರೆ ಅಂತ ದೃಢವಾಗಿ ಬಂತ. ಒಳಗೆ ಟಾರ್ಚ್ ಹಾಕಿ ನೋಡಿಕೊಂಡ್ರೆ ಅಲುಗಾಡ್ತಾ ಇರುತ್ತೆ. ಆ ಅಲುಗಾಡೋದು ಇವಾಗಿರಲ್ಲ, ಕಷ್ಟಕಾಲ ಬಂದಾಗ ಬರುತ್ತೆ ನೋಡಿ. ಕಷ್ಟಕಾಲ ಅಪ್ಪಳಿಸಿ ಕಷ್ಟ ಹೊಡೆದಾಗ ದೇವರಿದ್ದಾರ ಇಲ್ವ ಅಂತ ಇನ್ನೊಬ್ಬರು ಹೇಳಲ್ಲ, ಒಳಗೆ ಕುರಿತಾ ಇರುತ್ತೆ. ಆವಾಗ ಎಂಥ ಕಷ್ಟಕಾಲ ಬಂದರೂ ಇಲ್ಲ ಸ್ವಾಮಿ ಇದ್ದಾನೆ 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 ಅಂತ ಒಳಗಿಂದ ಬರ್ತಾ ಇತ್ತ, ಚೆನ್ನಾಗಿತ್ತ, ಪ್ರಸಾದ ಆಗಿರುವಂತ ಅದು ಬರಬೇಕಾ? ದೇವರಿದ್ದಾನೆ ಅಂತ ಬರಲೇಬೇಕಾ? ನಿಮಗೆ ಗಟ್ಟಿಯಾಗಿ ಬರಬೇಕಾ? ದೊಡ್ಡವರ ಪಾದ ಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಹೇಳೋದು ದೊಡ್ಡವರ ಸೇವಾ, ದೊಡ್ಡವರ ಸೇವಾ ಅಂತ ಯಾಕೆ ಹೇಳುತ್ತಾರೆ? ಭಗವಂತ ಎಷ್ಟು ಕಾಲ ನಾವು ದೊಡ್ಡವರ ಪಾದ ಹಿಡಿಯಲ್ಲ ಅಷ್ಟು ಕಾಲವರೆಗೆ ನಮ್ಮ ಮನಸ್ಸಿನಲ್ಲಿ ದೇವರು ನಿಲ್ಲಲ್ಲ, ದೇವರೇ ನಿಲ್ಲಲ್ಲ. ಅದು ಬೇಕಾದಷ್ಟು ಸಿಡಿಗಳು ಕೇಳ್ರಿ, ಎಷ್ಟು ಬೇಕಾದರೂ ಮಾಡ್ರಿ, ಏನೇ ಅನುಷ್ಠಾನಗಳು ಮಾಡ್ರಿ, ದೊಡ್ಡವರು ನಮ್ಮ ಮೇಲೆ ಕರುಣೆ ಮಾಡಿ ಇವನಲ್ಲಿ ದೇವರು ಬರಲಿ ಅಂತಂದರೆ ಸ್ವಾಮಿ ಬರ್ತಾನೆ. ಇಲ್ಲ ಮೇಲ್ನೋಟದ ಪಟಾಟೋಪಾಯ ಎಲ್ಲ ತಿಪ್ಪೆ ಹೋಗಿರುತ್ತೆ, ದೇವರ ಮೇಲೆ ನಮಗೆ ದೃಢವಾದ ನಂಬಿಕೆ ಬರಲ್ಲ. ಅದಕ್ಕೆ ಹೇಳ್ತಾರೆ ಸರಿ, ದೇವರಂತೂ ಮನಸ್ಸಿಗೆ ಬರಬೇಕು ಅಂತ ಸಂಕಲ್ಪ ಆಯಿತು, ನಮಗಲ್ಲ ಅವರಿಗೆ. ದೇವರು ಹೇಳುತ್ತಾ ಇದ್ದಾರೆ ನಾನು ಬರ್ತೀನಪ್ಪ, ಬಂದರೆ ನನ್ನ ಸರಿ ಏನು ಮಾಡಿದ್ಯಾ, ನೀನು ನಾನು ಕೂತ್ಕೊಂಡು ಏನು ಮಾಡೋದು? ಹೌದು ನೋಡಿ, ಇಷ್ಟು ದೊಡ್ಡ ಲೋಕ ಇದೆ, ಇದರಲ್ಲಿ ಅವನೊಬ್ಬನಿದ್ದಾನ, ಅವನು ನಾವು ಯಾರೂ ಹಿಡಿಸ್ಕೊಂತ ಇಲ್ಲ, ನಮ್ಮ ತಲೆಯಲ್ಲಿ ಅವನು ಬೇಕಾದವನಲ್ಲ. ದಿನದಲ್ಲಿ ಒಂದು ಗಂಟೆ ಹೊತ್ತು ಅವನು ಬೇಕು ನಮಗೆ. ಆ ದೇವರು ಪೂಜೆ ಮಾಡೋ ಕಾಲಕ್ಕೂ ಯಾವಾಗೋ ಕೈ ಮುಗಿದು ಹೊರಗೆ ಬಂದಮೇಲೆ ನೀನು ಬೇರೆ ನಾನು ಬೇರೆ, ಸದಾ ಅವನ ಜೊತೆಗೆ ಇರ್ತೀರ. ಮನಸ್ಸಿನಲ್ಲಿ ಅವನ ಕುರಿತೇ ಆಲೋಚನೆ ಬರ್ತಾ ಇದೆಯಾ? ಇವ ಇದ್ದಾನೆ ನನ್ನ ಜೊತೆಗಿದ್ದಾನೆ ನನ್ನ ಜೊತೆಗಿದ್ದಾನೆ ಅಂತ ಬರ್ತಾ ಇದೆಯಾ? ಅವನ ಮರುತೇ ಬದುಕ್ತಾ ಎಲ್ಲ ಅಷ್ಟೆ, ನನ್ನ ಸೇರಿಕೊಂಡು ನಾನಿನ್ನ ಫಸ್ಟ್. ಅದರಲ್ಲಿ ಇವಾದ್ರೂ ವಾಸಿ ಪುರಾಣ ಕೇಳಿದಕ್ಕೆ ಅಪ್ಲೈ ಯಾರು ಮಾಡ್ತೀರಾ? ನಾವು ಹೇಳೋದ್ರಲ್ಲೇ ಹೆಚ್ಚಾಗ್ಬಿಡ್ತಾ ಇದೆ. ಸರಿಯಪ್ಪ, ಎಲ್ಲ ಸೇರಿ ಏನೋ ಅವನು ಮರುತೆ ಬದುಕ್ತಾ ಇದ್ದೀವಿ. ಅವನು ನೋಡ್ತಾನೆ ಪಾಪ ಲೋನ್ಲಿನೆಸ್ ಅವನಿಗಿರಲ್ಲ, ಇಷ್ಟು ಜನ ಇದ್ದಾರೆ ನಾನೊಬ್ಬನೇ ಕೂತಿರ್ಬೇಕಲ್ಲ, ಯಾರು ನನ್ನ ಹಿಡಿಸ್ಕೊಂತ ಇಲ್ಲ ಅಂತ ನೋಡಿದ. ಅದರಲ್ಲಿ ಕೆಲವರು ಹೊರಟರು, ಅವರು ಹುಚ್ಚರು ಅಂತ ಕರೀತಾರೆ ನಮ್ಮವರು ಅವರನ್ನ. ಅಂದ್ರೆ ಬರೇ ದೇವರನ್ನೇ ನೋಡ್ತಾ ಇರ್ತಾರೆ, ಇನ್ಯಾರನ್ನು ನೋಡಲ್ಲ. ಅವಾಗ ನೋಡ್ತಾನೆ ದೇವ, ಆ ಇವರು ನಮ್ಮ ಫ್ರೆಂಡ್ಸ್ ಅಪ್ಪ ಅಂತ ಹೇಳಿ ಅವ್ರ ಸುತ್ತೆ ತೆರಕ್ಕೆ ಶುರು ಮಾಡ್ತಾನಂತೆ. ಯಾರಾದ್ರೆ ಅವನನ್ನೇ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ನಾವು ಅಷ್ಟೇ ಅಲ್ಲ, ನಮ್ಮ ಫ್ರೆಂಡ್ಸ್ ಅಂತ ಯಾರು ಅಂದರೆ ನಮ್ಮ ಗುಣಗಳನ್ನ ನೋಡಿ ನಮ್ಮ ಸುತ್ತೆ ಬಿದ್ದು ಏ ನೀವು ನಮ್ಮ ಫ್ರೆಂಡ್ ಆಗ್ಬೇಕ್ರಿ ಅಂತೇಳಿ ನಮ್ಗೆ ಏನು ಮೇಲುಗಳು ಕಳಿಸಿ ಅದು ಕಳಿಸಿ ಇದು ಕಳಿಸಿ ನಮ್ಮ ಸುತ್ತೆ ಬಿದ್ದರೆ ಆ ನಾವು ಫ್ರೆಂಡ್ ಅಂತ ನಾವು ಕೈ ಚಾಚ್ತೀವಪ್ಪ. ಅದೇ ಥರ ಸ್ವಾಮಿ ಅಷ್ಟೇ ಅಲ್ಲ, ಅವನೇ ಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂತ, ಅವನು ಸುತ್ತೇ ಬಿದ್ದಿದ್ವ, ಅವನು ನಮ್ಮ ಸುತ್ತೇ ಬೀಳ್ತಾನೆ, ನಾವು ತಂಡಕ್ಕೆ ಹೋಗಲ್ಲ. ಅದಕ್ಕೆ ಅವನ ಪಾಡಿಗೆ ಅವನಿದ್ದ ನಮ್ಮ ಪಾಡಿಗನ ಆಗಿಸ್ತೀವಿ. ಸೊ ಏನಾಗುತ್ತೆ, ನಮ್ಮ ಗ್ರೂಪ್ ಎಲ್ಲ ಒಂದು, ಭೋಗಿ ಬೇರೆ ಇದೆ, ಅವ್ರ ಭೋಗಿನೇ ಬೇರೆ ಇದೆ, ಅವರೆಲ್ಲ ಅವನೇ ಬೇಕಾದವರೆಲ್ಲ ಕೂತರು, ಇವರೇ ಬೇಕಾದವರು ಅಂತ ಅವನು ಕೂತ, ಅವರೆಲ್ಲ ಸಪ್ರೇಟಾಗಿ ಹೋಗ್ತಾ ಇದ್ದಾರೆ, ನಮ್ದೇ ಸಪ್ರೇಟಾಗಿ ಹೋಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವರೆಲ್ಲ ಕೂತು ಏನು ಮಾಡ್ತಾರೆ ಅಂತ ನಮ್ಗೆ ಕ್ವಶನ್ ಮಾಡ್ತಾರೆ. ನಮಗೆ ಊಟಕ್ಕೆ ಅದಿದೆ, ಟಿ ವಿ ಇದೆ, ಫ್ರಿಜ್ ಇದೆ, ಅದು ಇದೆ, ನಮ್ಮವ್ರು ಜಗಳ ಆಡ್ತೀವಿ, ಅದು ಮಾಡ್ತೀವಿ, ಭಾಳ ಸಬ್ಜೆಕ್ಟ್ ನಮಗಿದೆ. ಅವ್ರು ಬರೇ ದೇವರು ದೇವರು ಅಂತ ಒದ್ದಾಡ್ತಾರೆ. ಆ ದೇವರು ಸರಿ, ಅವ್ರು ಏನು ಮಾಡ್ತಾರೆ 24 ಗಂಟೆ? ಏನು ತಲೆ ಕಟ್ಕೋಬೇಕಾಗ್ತಾನೆ, ಏನು ಮಾಡಬೇಕಾಗ್ತಾನೆ ಸರಿ ಅಂದರೆ ಕೆಡತಾರೆ. ನಿತ್ಯಮೇವ ವಿನೋದ ಮಾತ್ರ ಅಪೇಕ್ಷಿತಂ ಸಹ ಮೇತ್ವಯ ನೈವ ಕಿಂಚಿದ ಅಪೇಕ್ಷಿತಂ ಪ್ರಿಯ ಸತ್ಯಮೇ ತದು ಧೀರಯೇ. ಚೆನ್ನಾಗಿ ಹೇಳ್ತಾರೆ. ಹೇ ಸ್ವಾಮಿ, ನನ್ನ ಮನಸ್ಸಿಗೆ ಬರಯ್ಯ, ಬಂದೆ, ಏನಾಗ್ಬೇಕು ನನ್ನಿಂದ? ಏನು ಬೇಡ. ಆಹಾ, ನೋಡ್ಕೋ ಒಳಗೆ ಲಿಸ್ಟ್ ಇರುತ್ತೆ, ಒಳಗೆ ಟಾರ್ಚ್ ಹಾಕಿ ನೋಡು ಏನಿಲ್ವಾ. ಏನಿಲ್ಲ ಸ್ವಾಮಿ, ಎಲ್ಲ ಝಳಪಿಸಿ ನೋಡಿದೆ, ಒಂದು ಚೂರು ಇಲ್ಲ. ನೈವ ಕಿಂಚಿದ ಅಪೇಕ್ಷಿತ, ನಿನ್ನಿಂದ ಏನು ಕೇಳುತ್ತಾ ಇಲ್ಲ. ಮತ್ತೇನು ಬೇಕು ನನ್ನಿಂದ? ಏನು ಇಲ್ಲ. ನಿನ್ನ ಜೊತೆ ವಿನೋದ ಮಾಡಬೇಕು, ಸದಾ ಸಂತೋಷವಾಗಿರ್ಬೇಕು ನಿನ್ನ ಸರಿ. ವಿನೋದ ಅಂದರೆ ಒಳ್ಳೆ ಮಾತು ಮಾತಾಡಕ ಸಂತೋಷ ಆಗಿರ್ಬೇಕು. ಹೌದಾ? ಸರಿಯಾಗಿ ನೋಡಿಕೋ. ಅಂದರೆ ಸತ್ಯಮೇತ ದುದೀರಯೇ, ಸತ್ಯವಾದ್ದನ್ನು ಹೇಳ್ತಾ ಇದ್ದೀನಿ ಹರಿಗೆ. ಈ ಸತ್ಯವಾದ ಹೇಳ್ತಾ ಇದ್ದೀನಿ ಅಂತ ಗ್ಯಾರಂಟಿ ಏನು ಅಂದರೆ, ಅವಾಗ ಬಾಯಿಂದ ಬಂತು, ಹೇ ಪ್ರಿಯ. ದೇವರನ್ನು ನೋಡಿ ಪ್ರಿಯ ಎಂಬ ಶಬ್ದ ಯಾರಿಗೆ ಬರುತ್ತೆ ಅಂದರೆ, ಹೇಳುತ್ತಾರೆ ವಾಯುದೇವರ ಪಂಚ ಪ್ರಾಣರೂಪಗಳಲ್ಲಿರುವಂಥ ವಾಯುದೇವರ ಒಳಗಿರುವಂಥ ದೇವರ ರಹಸ್ಯ ನಾಮ ಪ್ರಿಯ. ಆ ಹೆಸರನ್ನು ತಿಳ್ಕೊಂಡು ಯಾರು ವಾಯುದೇವರಲ್ಲಿ ಪ್ರಿಯ ಪ್ರಿಯ ಅಂತ ಚಿಂತನೆ ಮಾಡುತ್ತಾರೆ, ಅವರಿಗೆ ದೇವರು ಪ್ರಿಯನಾಗಿ ಬಂದುಬಿಡುತ್ತಾನೆ. ಅದಕ್ಕೆ ಪ್ರಿಯ ಸತ್ಯಮೇತದು ಧೀರಯೇ ಅಂದರೆ, ವಾಯುದೇವರಲ್ಲಿ ದೇವರನ್ನ ಪ್ರಿಯ ಅಂತ ತಿಳ್ಕೊಂಡ್ರೆ ಏನಪ್ಪ ಅಂತ ಪ್ರಾಫಿಟ್ಟು ಅಂದರೆ, ಬೇರೆ ಎಲ್ಲ ದೇವ ಬಿಟ್ಟು ಹೋಗುತ್ತೆ, ದೇವರೊಬ್ಬರೇ ಪ್ರಿಯರಾಗ್ತಾನೆ. ಅದು ಆ ರಹಸ್ಯ, ಅದನ್ನೇ ಹೇಳ್ತಾ ಇದ್ದಾರೆ. ನಾನು ವಾಯುದೇವರ ಆಚಾರ್ಯರ ಮೂಲಕ ಬಂದವ ನಾನು, ನಾನು ಈ ಕ್ಯಾಂಡಿಡೇಟ್. ನನ್ನಲ್ಲಿ ರೆಕಮೆಂಡೇಷನ್ ಲೆಟರ್ ಇದೆಪ್ಪ. ಹೌದು, ವಾಯುದೇವರು ರೆಕಮೆಂಡೇಷನ್ ಮಾಡಿದ್ದಾರೆ ನನಗೆ. ನೋಡು, ಹೋಗು, ಏನು ಕೇಳಬೇಡ, ನಿಮಗೆಲ್ಲ ಹೇಳಿಕೊಡ್ತಾ ಇದ್ದೇನೆ ಅಂತ. ಒಳಗೆ ದೆವ್ವ ಬಿಡಿಸಿದವರೇ ಅವರು, ಒಳಗೆ ಕೂತವರೇ ಅವರು, ಅವರೊಳಗೆ ಕೂತವ ನೀನೇ, ನನ್ನೊಳಗೆ ಇದ್ದೀಯ. ಹೇ ಪ್ರಿಯ, ಉದ್ಧಾರ ಮಾಡು ಅಂದುಕೊಳ್ಳೆ ಸ್ವಾಮಿ ನಕ್ಕ. ಬಂದೆನಪ್ಪ. ಸರಿ, ನಿನ್ನ ತಲೆಯಲ್ಲಿ ಏನು ಇಲ್ಲಲ್ಲ, ಗೊತ್ತಾಯಿತು ವಾಯುದೇವರಿಗೆ ಪ್ರಿಯ ನೀನು, ಗೊತ್ತಾಯಿತು. ಸರಿ, ಆದರೆ ಇಷ್ಟು ನೀನು ನಾನು ವಿನೋದ ಮಾಡಬೇಕಾದರೆ ಇಬ್ಬರ ಮಧ್ಯೆ ಏನಿರಬೇಕು? ಸ್ನೇಹ ಇರಬೇಕು. ಸ್ನೇಹ ಇರಬೇಕಾದರೆ ಇಬ್ಬರಿಗೂ ಒಂದೇ ಅಂತಸ್ತಿರಬೇಕು ಮಹಾರಾಯ. ಇಬ್ಬರು ಸಮಾನಶೀಲಯೋ ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ, ಒಂದೇ ರೀತಿಯಾದ ನಡವಳಿಕೆ ಎಲ್ಲಿರುತ್ತೆ ಅಲ್ಲಿ ಸ್ನೇಹ ಇರುತ್ತೆ, ಅಥವಾ ಒಂದೇ ರೀತಿಯಾದ ದುಃಖ ಎಲ್ಲಿರುತ್ತೆ ಅಲ್ಲೂ ಸ್ನೇಹ ಇರುತ್ತಂತೆ. ಅವರ ಮನೆ ಉರಿದು ಹೋಗ್ತಾ ಇದೆ, ಇವ್ರ ಮನೆ ಉರಿದು ಹೋಗ್ತಾ ಇದೆ, ಇಬ್ಬರಿಗೂ ಸ್ನೇಹ ಬರುತ್ತೆ. ಅದೇ ಥರ ಇಬ್ಬರಿಗೂ ಒಂದೇ ಥರ ಕಷ್ಟ ಬಂದರೂ ಸ್ನೇಹ ಬರುತ್ತೆ, ಇಬ್ಬರು ಒಂದೇ ಲೆವೆಲ್ ಆಗಿರ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಮದುವೆ ಆಗ್ಬೇಕಾದ್ರೂ ಜಗಳಾಡಬೇಕಾದ್ರೂ ಒಂದೇ ಅಂತಸ್ತಿರಬೇಕು. ಶ್ರೀನಿವಾಸ ಹೇಳ್ತಾನೆ, ಸ್ನೇಹಕ್ಕಾದರೂ ಜಗಳಾಡ್ಲಿಕ್ಕಾದರೂ ಒಂದೇ ಅಂತಸ್ತಿರಬೇಕು. ಚಿಕ್ಕವ್ರ ಜೊತೆಗೆ ನಾವು ಸ್ನೇಹವೂ ಮಾಡಬಾರದು ಅಥವಾ ಜಗಳವೂ ಆಡಬಾರ್ದು. ಚಿಕ್ಕತನ ಅಂದರೆ ನಮಗಿಂತ ಬಹಳ ಕಡಿಮೆ ಮಟ್ಟದಲ್ಲಿದ್ದವ್ರ ಜೊತೆಗೆ ನಾವು ಸ್ನೇಹ ಮಾಡಬಾರದು. ಅಂದರೆ ನಿಮಗೆ ಮಕಸುಳಾದಿ ಗೊತ್ತಾಯ್ತಾ, ಚತುರ್ದಶಿ ಗೊತ್ತಾಯ್ತಾ, ದೇವನೊಬ್ಬನಿದ್ದಾರೆ ಎಂದು ಎಚ್ಚರ ಬಂತ, ಚಿಂತನೆ ಬರ್ತಾ ಇದೆಯಾ? ನೀವು ಯಾರು ಸರ್ ಸ್ನೇಹ ಮಾಡಬಾರದು? ದೇವರ ಕಂಡ್ರೆ ಆಗಲ್ಲ, ದೇವರು ಅಂದರೆ ಬೇಡ್ರಿ, ಯಾವಾಗೂ ಶಾಪಿಂಗ್ಗೆ ಹೋಗ್ತೀವಿ ಅಂತ. ಅಂಥವ್ರ ಸರಿ ಸ್ನೇಹ ಆದಷ್ಟು ಕಟ್ ಮಾಡಿಕೋಬೇಕಂತೆ, ಇಲ್ಲ ನೀವು ಮತ್ತೂ ಅಲ್ಲಿ ಪಲ್ಟಿ ಹೊಡಿಬಿಡ್ತೀರಾ, ಇಲ್ಲಿ ಬರೋದೇ ಬಿಡ್ಬಿಡ್ತೀರಾ ಅಂತ. ಯಾಕೆ? ಅವರ ಅಂಟು ಬರುತ್ತೆ. ಇದು ಭಾಗವತ ಹೇಳ್ತಾ ಇದೆ, ಸಂಗಿ ಸಂಗಂ. ಯಾರಾದರೆ ಸಂಸಾರದಲ್ಲಿ ಅಂಟು ಜಾಸ್ತಿ ಇರುತ್ತೋ ಅಂಥವರ ಅಂಟು ನೀವು ಕಡಿಮೆ ಮಾಡಿಕೊಳ್ಳಿ. ಅವರ ಮೇಲೆ ದ್ವೇಷ ಅಲ್ಲ, ನೀವೆಲ್ಲಿ ಬಿದ್ದೋಗ್ತಿರೋಂಥ ಭಯ ಅಷ್ಟೇ. ಅವ್ರ ಪಾಪ ಒಳ್ಳೆಯವರೇ, 24 ಗಂಟೆ ದೇವರು ಬಿಟ್ಟು ಎಲ್ಲ ಹೇಳ್ತಾ ಇರ್ತಾರೆ, ಅದೆಲ್ಲ ಕೇಳಿ ಕೇಳಿ ನಮ್ಮ ದೇವರೇ ಹೋಗ್ಬಿಟ್ಟು ದೇವ ಬಂದ್ರೆ ಕಷ್ಟ ಅಲ್ಲ, ಅದಕ್ಕಾಗಿ ದೂರ ಇಡ್ತಾ ಇದ್ದೀವಿ. ಅವ್ರು ಕೆಟ್ಟವರು ಅಂತ ನೀವು ದೂರ ಮಾಡಬೇಡಿ, ಮತ್ತು ಪಾಪ ಬರುತ್ತೆ. ಹಾಗಲ್ಲ, ಈ ನಾವು ನಮ್ಮಲ್ಲಿ ಇನ್ನ ಸ್ಥಿರತ್ವ ಬರಲಿಲ್ಲ, ಅದಕ್ಕಾಗಿ ದೂರ ಇರೋಣ ಅಂತ ಇಲ್ಲಿ ಹೇಳ್ತಾರೆ. ಇಬ್ಬರೂ ಒಂದೇ ಶೀಲ ಇರಬೇಕು ಅಥವಾ ಒಂದೇ ಹಂತ ಇರಬೇಕಲ್ಲ ಸ್ನೇಹಕ್ಕೆ ಅಂದರೆ, ಅವಾಗ ಹೇಳ್ತಾರೆ ಅಯ್ಯ ಇಬ್ಬರೂ ಒಂದೇ ಹಂತದಲ್ಲಿ ಒಂದೇ ಸ್ಥಾಯಿ ಇರಬೇಕಾಗಿಲ್ಲ, ಯಾವ ಒಂದು ವಿಷಯದಲ್ಲೂ ಸ್ನೇಹ ಕೊಡುತ್ತೆ ಕೊಡಬಾರದು ಇಷ್ಟ ಅಂತ ಕೊಟ್ಟರೆ ಅರ್ಥ ಆಗುತ್ತೆ. ಈ ಸಿಗರೆಟ್ಸ್ ಎತ್ತಾ ಇರ್ತಾರೆ, ಅವಾಗ ಕೊಟ್ಟೆ ಅದೇ ಬಗ್ಗೆ ಕಾರಲ್ಲಿ ಹೋಗ್ತಾ ಇದ್ದಾನೆ, ಬೆಂಕಿ ಪೆಟ್ಟಿಗೆ ಇಲ್ಲ ಅವನ ಹತ್ರ, ಆ ಲೈಟ್ರ್ ಬರ್ತಾ ಇಲ್ಲ, ಅದಕ್ಕೇನೇನು ಸಲಕರಣೆಗಳು ಬೇಕೋ ಯಾರು ಕೆಲಸ ಮಾಡ್ತಾ ಇಲ್ಲ, ಏನು ಮಾಡಬೇಕು? ರೋಡಲ್ಲಿ ಹೋಗ್ತಾ ಇದ್ರೆ ಯಾರೋ ಎಳ್ನೀರು ಮಾಡೋರು ಇದ್ದ, ಅವನು ಭಿಕ್ಷೆಗಾರ, ಅವನು ಯಾವ ಏನು ಇಲ್ಲ ಅವನ ಹತ್ರ, ಆ ಎಳ್ನೀರು ಮಾರ್ತಾ ಕೂತಿದ್ದ, ಬೀಡಿ ಸೇರ್ತಾ ಇದ್ದ, ಅವನ ಹತ್ರ ಬೆಂಕಿ ಪೆಟ್ಟಿಗೆ ಇಲ್ಲ, ಒಂದೇ ಅವನ ಹತ್ರ ಇರೋದು ಆ ಸೇರೋದು ಮಾತ್ರ, ಎಂಜರ್ ಆದಂಥದ್ದೊಂದೇ ಇದೆ. ಇವನಿಗೆ ಎಷ್ಟು ಚಡ ಇರುತ್ತೆ ಅಂದರೆ ಅದನ್ನೇ ಕೇಳಿ ಅದು ತಗೊಂಡು ಅಂಟಿಸಿಕೊಂಡು ಕೊಟ್ಟು ಹೋಗ್ತಾನವ. ಅಲ್ಲ ರೀ, ನಾನೆಲ್ಲಿ ಕೋಟ್ಯಾಧಿಪತಿ, ಇವನೆಲ್ಲಿ ಇವನ ಹತ್ರ ಕೇಳಬೇಕಾ, ಅದು ಅವನಿಗೆ ಎಂಜಲ ಬೀಡಿ ಕೇಳಬೇಕಾ ಅಂತಲೂ ಇರಲ್ಲ, ಅವನಿಗೆ ಕೊಟ್ಟರೆ ಸಾಕು ಅಂತಿರುತ್ತೆ. ಹೌದಾ? ಆ ಸಮಯದಲ್ಲಿ ಆ ರೀತಿ ಮಾಡಿ ನಾನು ಯಾಕೆ ಹೀನ ದೃಷ್ಟಾಂತ ಕೊಟ್ಟೆ ಅಂದರೆ, ಮನಸ್ಸಿನಲ್ಲಿ ಚಟ ಅಂತ ಬಂದರೆ ಹೇಗಿರುತ್ತೆ ಎಂಬುದು ತೋರ್ಲಿಕ್ಕೂ ಆಗಬೇಕಲ್ಲ, ಅದು ಕೂಡ ಹೇಳಿದ್ದಾಯಿತು. ಸರಿ, ಮತ್ತು ಯಾವಾಗೋ ಕಾಣಿಸಿದ ಬರೋ ಕಾಲಕ್ಕೆ, ಹೋಗೋ ಕಾಲಕ್ಕೆ ಕೊಟ್ಟಿದ್ದ, ಬರೋ ಕಾಲಕ್ಕೆ ಬರ್ತಾ ಇದ್ದ, ಇವನು ಆಲ್ರೆಡಿ ಊಟ ಮಾಡಿ ಬರ್ತಾ ಇದ್ದಾನೆ, ಇವನಿಗೆ ಎಳ್ನೀರು ಬೇಡ ಏನು ಬೇಡ, ಮತ್ತು ಕಾಣಿಸಿದ ಅವನ ಪಾಡಿಗೊನಿದ್ದಾನೆ. ಆ ಕೊಟ್ಟ ಒಂದು ಉಪಕಾರ ಇದೆಯಲ್ಲ, ಅದಕ್ಕೆ ಕಾರ್ ನಿಲ್ಲಿಸಿದ, ಒಂದು 20 ಎಳ್ನೀರು ಹಾಕ್ಸಿದ, ದುಡ್ಡು ಕೊಟ್ಟ, ಒಂದು 50 ರೂಪಾಯಿ ಜಾಸ್ತಿಯೇ ಕೊಟ್ಟು ಹೋದ, ಅದಕ್ಕೆ ಅವನು ಖುಷಿ ಆಯಿತು. ಮತ್ತು ಇನ್ನೊಂದ್ಸಲ ಬರುವಾಗ ಕಾದುಕೊಂಡಿದ್ದ, ಬರ್ತಾರಲ್ಲ ಅಂತ ಹೇಳಿ ತಾನೇ ಒಂದು ಹೀಗೆ. ಯದ್ಯಪಿ ಇವನು ಕೊಟ್ಯಾಧೀಶ್ವರ, ಅವನು ಗುಡಿಸಲಿದೆ, ಇಬ್ಬರಿಗೂ ಸ್ನೇಹ ಬೆಳೀತು ಆ ಒಂದು ಭಾಗದಲ್ಲೇ. ಮತ್ತೇನು ಊಟ ಕರೆಯಲ್ಲ, ಅವನು ಕರೆಯಲ್ಲ, ಯಾವುದೂ ಇಲ್ಲ ಆ ಒಂದು ವಿಷಯದಲ್ಲಿ, ಆ ಚೂರು ಮಾತ್ರ. ಇದೇ ಇರುತ್ತೆ ನೋಡಿ, ಪಕ್ಕದಲ್ಲಿ ದೊಡ್ಡ ಬಿಲ್ಡಿಂಗು, ಪಕ್ಕದಲ್ಲಿ ಚಿಕ್ಕ ಮನೆ ಇರುತ್ತೆ, ಇಬ್ಬರು ಸೇರಿ ಚೆಸ್ ಆಡ್ತಾ ಇರ್ತಾರೆ, ಆ ಒಂದು ವ್ಯಸನ ಅಥವಾ ಯಾವುದೋ ಒಂದು ಆಟದಲ್ಲಿ ಇಬ್ಬರು ಸೇರ್ತಾ ಇರ್ತಾರೆ. ಆ ಬ್ರೇಕ್ ರೋಡಲ್ಲಿ ಸೇರೋರೆಲ್ಲ ಅಂಥವ್ರಲ್ವಾ, ಈ ಬೆಳಿಗ್ಗೆ ವಾಕಿಂಗ್ ಅಂತ ಹೋಗ್ತಾರಲ್ಲ, ಎಲ್ಲರೂ ಸೇರ್ತಾ ಇರ್ತಾರೆ. ನಿಮ್ಗೆ ಆ ದೃಷ್ಟಾಂತ ಚೆನ್ನಾಗಿರುತ್ತೆ, ಎಲ್ಲರೂ ಕೋಟ್ಯಾಧಿಪತಿ ಸೇರ್ತಾನೆ, ಇವರು ಸೇರ್ತಾನೆ, ಇಬ್ಬರು ಮಾತಾಡ್ತಾ ನಗ್ತಾ ಹೋಗ್ತಾ ಇರ್ತಾರೆ, ಇಬ್ಬರಲ್ಲಿ ಸ್ನೇಹ ಬರ್ತಾ ಇರುತ್ತೆ. ಸ್ನೇಹಕ್ಕೆ ಅವರ ಅಂತಸ್ತೇನು ಅಡ್ಡಿ ಮಾಡಲಿಲ್ಲ, ಬೇರೆ ಬೇರೆ ಅಂತಸ್ತು. ಹಾ ಸರಿಯಪ್ಪ, ಅರ್ಥ ಆಯ್ತು ನಂಗೇನೋ, ದೇವರು ಬಹಳ ಒಳ್ಳೆಯದು. ಇವಾಗ ನಿನಗೂ ನನಗೂ ಮಧ್ಯ ಅಂತ ಒಂದು ವಿಷಯ ಇರಬೇಕಲ್ಲ ಸ್ನೇಹಕ್ಕೆ, ಏನಾ ವಿಷಯ? ಇವಾಗಂದ್ರು ಬಾ, ಇಬ್ಬರಿಗೂ ಚಸ್ತರ ಒಂದಿದೆ, ಸ್ತೋತ್ರ ಅಂತ. ಪ್ರೀತಿರಸ್ತಿ ತವಾಪಿ ಸಂಸ್ತುತಿ ಮಾತ್ರ ಏವ ವಿನೋದಥೋಪಿ ಆವಯೋ ಸಮಶೀಲ ಯೋರಿಹ ಮಂದಿರೇ ನವಿಯೋಗತ. ಅಪ್ಪ, ನನಗೂ ನಿನ್ನ ಸ್ತೋತ್ರ ಮಾಡಬೇಕು ಅಂದರೆ ಬಹಳ ಸಂತೋಷ ನೋಡು. ನಿನಗೂ ಕೂಡ ಭಕ್ತರು ಮಾಡುವ ಸಂಸ್ಕೃತಿಗೆ ಹಿಗ್ಗುವನು ಅಂತ ಹೇಳ್ತಾರೆ. ಅದರಿಂದ ಈ ಸ್ತೋತ್ರ ನಿನಗೂ ಸಂತೋಷ ಕೊಡುತ್ತೆ, ನನಗೂ ಸಂತೋಷ ಕೊಡುತ್ತೆ. ನೀ ಬಂದರೆ ಸ್ತೋತ್ರ ಮಾಡಿ ನಾನು ಹಿಗ್ಗುತ್ತೇನೆ, ಸ್ತೋತ್ರ ಕೇಳಿ ನೀನು ಹಿಗ್ಗು, ಇಬ್ಬರು ಸಂತೋಷವಾಗಿರೋಣ. ಅಲ್ಲ, ಎಷ್ಟೊತ್ತು ಮಾಡ್ತೀಯ ಸ್ತೋತ್ರ? ಒಂದು ಗಂಟತ್ತು ಮಾಡ್ತೀಯ ಅಷ್ಟೇ ಅಲ್ವಾ? ಅಂದರೆ ಇಲ್ಲ, ನೀನು ಬುದ್ಧಿ ಕೊಟ್ಟರೆ ಇಡೀ ಜೀವನ ಪ್ರತಿಯೊಂದು ಕ್ಷಣ ಮಾಡ್ತೇನೆ. ಸರಿ, ನೀ ಮಾಡ್ತೀಯ, ನಾನು ಕೇಳಬೇಕಲ್ಲ ಅಷ್ಟೊತ್ತು. ಅಂದರೆ ಭಕ್ತರು ಸ್ತೋತ್ರ ಮಾಡಲಿಕ್ಕೆ ಕೂತರೆ ಕೋಟಿ ಕೋಟಿ ಜನ್ಮಗಳು ಏಕಪ್ರಕಾರ ಕೇಳುವ ಆಸಕ್ತಿ ನಿನಗಿದೆ. ಒಂದು ಕ್ಷಣ ಅಲ್ಲ, ನಾ ಇವತ್ತು ಬೆಳಗ್ಗಿಂದ ರಾತ್ರಿ ಪರ್ಯಂತ ದೇವರ ಸ್ತೋತ್ರ ಒಂದೇ ಮನಸ್ಸಿಂದ ಮಾಡ್ತೀವಿ ಅಂದರೆ, ಸಾರಿ ನನ್ನ ಟೈಮ್ ಇಲ್ಲ ಅಂತ ಹೇಳೋನಲ್ಲ ಸ್ವಾಮಿ. ಏಕಪ್ರಕಾರ ಒಂದು ರೂಪದಿಂದ ನಮ್ಮ ಮುಂದೆ ಕೂತು ನಾವೆಷ್ಟು ಆಸಕ್ತಿಯಿಂದ ಹೇಳುತ್ತೇವೆ ಅದಕ್ಕೆ ಡಬಲ್ ಆಸಕ್ತಿಯಿಂದ, ಒಂದು ಕ್ಷಣವೂ ಕಡಿಮೆ ಆಗದೆ ಕೇಳುವಂತಹ ನಾಥ ಅವನೊಬ್ಬನೇ. ಅಷ್ಟು ಚೆನ್ನಾಗಿ ಕೇಳ್ತಾನೆ. ಅದಕ್ಕೆ ನಿನ್ನಲ್ಲೂ ಈ ಕ್ವಾಲಿಟಿ ಇದೆ, ನನ್ನಲ್ಲಿ ಈ ಕೊಟ್ಟರೆ ಬರುತ್ತೆ, ಈ ಕೊಟ್ಟರೆ ಬರುತ್ತಪ್ಪ. ಅದಕ್ಕೆ ನೀನೇ ಕೊಟ್ಟು ನಿನ್ನ ಸ್ತೋತ್ರ ಸದಾ ಮಾಡಿಸಿದರೆ ನಿನಗೂ ಖುಷಿ, ನನಗೂ ಖುಷಿ, ಚೆನ್ನಾಗಿದೆ. ಅಂದರೆ ಹೇಳಿಕೊಡ್ತಾ ಇದ್ದಾರೆ, ದೇವರನ್ನೇ ಚಿಂತನೆ ಮಾಡ್ರಿ ಮನಸ್ಸಿನಲ್ಲಿ, ದೇವರನ್ನ ಬಾ ಅಂತ ಕರೀರಿ. ಇಷ್ಟು ಜನ್ಮದಲ್ಲಿ ಯಾವಾಗ ಕರೆದು ಆ ದೇವರನ್ನ ಅಲ್ಲ, ಸ್ತೋತ್ರ ಹೇಳೋದು ಪಕ್ಕಕ್ಕಿಡಿ. ಏಕಾಂತದಲ್ಲಿ ಅವನೊಬ್ಬನಿದ್ದಾನೆ ಅಂತ ಚಿಂತನೆ ಮಾಡ್ತಾ ಬಾರಯ್ಯ ಮನಸ್ಸಿಗೆ ಅಂತ ಎಂದಾದರೂ ಕರೆದವ? ಏಕಾಂತದಲ್ಲಿ ಪರ್ಸನಲ್ ಆಗಿ ಕರೆದವ? ಒಂದು ಇನ್ವಿಟೇಷನ್ ಕೊಟ್ಟವ, ಕೊಟ್ಟಿಲ್ಲಲ್ಲ, ಅಲ್ಲ ಕೊಟ್ಟಿದ್ರೆ ಹೇಳಿ. ಅಂಥವ್ರು ಯಾರಾದರೂ ಸಿಗ್ತಾರಾ ಅಂತ ನೋಡ್ತಾ ಇದ್ರು. ಪ್ರಾಮಾಣಿಕವಾಗಿ ಅಂಥವ್ರು ಸಿಕ್ಕರೆ ಒಂದು ನಮಸ್ಕಾರ ಮಾಡಿಬಿಡೋದು ಅಂತೇಳಿ. ಇಲ್ಲಲ್ಲ, ಕೊಡ್ಬೋದಲ್ಲ, ಕೊಡ್ರಿ ಇವತ್ತೆ ಹೋಗ್ತಿರಲ್ಲ, ಒಂದು ಇನ್ವಿಟೇಷನ್ ಕೊಡ್ರಿ, ಸ್ವಾಮಿ ಬಾರಯ್ಯ ನನ್ನ ಮನಸ್ಸಿಗೆ ಬಾ ಅಂಥೇಳಿ. ಅದಕ್ಕೆ ಹೇಳ್ತಾರೆ, ಇಷ್ಟು ಶಾಸ್ತ್ರ ಓದ್ತೀವಿ, ಎಲ್ಲ ಮಾಡ್ತೀವಿ, ಅವನೊಬ್ಬನಿದ್ದಾನೆ ಎಂಬ ಭಾವನೆ ಬರಲ್ಲ, ಅವನ ಜೊತೆಗೆ ನಾವು ಚೂರಾದರೂ ಹೊತ್ತು ಕಳಿಬೇಕು ಎಂಬ ಮನಸ್ಸಿಗೆ ಬರಲ್ಲ. ಮತ್ತೆ ನಾವು ಎಂಥ ಭಕ್ತರು, ನಮ್ಮನ್ನು ನಾವು ನೋಡಿ ಸರ್ಟಿಫಿಕೇಟ್ ಕೊಡ್ತಾ ಇರ್ತೀವಲ್ಲ, ನಮ್ಮ ಸಾಧನೆ ಇಷ್ಟು ಅವ್ರ ಸಾಧನೆ ಇಷ್ಟು ಅಂತ. ಸಾಧನೆಯ ಅಳತೆ ಯಾವುದು? ಅವನ ಜೊತೆ ಇಂಟಿಮಸಿ ಬರಲೇ ಇಲ್ಲ, ಅವನೊಬ್ಬನಿದ್ದಾನೆಂಬ ಎಚ್ಚರವೇ ಮನಸ್ಸಲ್ಲಿ ಬರ್ತಾ ಇಲ್ಲ. ನಾವೇನು ಸಾಧಕರೋ ಏನೋ, ನಾವು ಅಸ್ತಂಗಾರ ದೊಡ್ಡ ದೊಡ್ಡದು ಇಟ್ಕೊಂಡು ಹೋಗ್ತಾ ಇರ್ತೀವಿ. ಅವನು ನಗತಾ ಇರ್ತಾನೆ, ನೀವು ಮಾಧ್ವರು ಅಂತಿರಲ್ವ ಮಹಾರಾಯ, ನನ್ನ ತಂಟೆಗೆ ಬರಲ್ಲ ನೀವು, ನೀವೆಂತ ಮಾಧ್ವರು ಅಂತ ಒಳಗಿಂದ ನಗತಾ ಇರ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ದೇವರಲ್ಲಿ ಸದಾ ಮನಸ್ಸಿಟ್ಟು ಸದಾ ಅವನನ್ನೇ ಸ್ತೋತ್ರ ಮಾಡುತ್ತಾ ಚಿಂತನೆ ಮಾಡುತ್ತಾ ಇರೋದೇ ನಿಮ್ಮ ಬದುಕಿನ ಗುರಿ, ಅದು ದೇವರಲ್ಲಿ ಕೇಳಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಮತ್ತೂ ಬಂತು, ನಿಮಗೆ ಸಂಶಯ ಬಂತೋ ಇಲ್ಲೋ, ನನಗಂತೂ ಬಂದಿತ್ತು. ಈ ದೇವರಿಗೆ ಸ್ತೋತ್ರ ಮಾಡಿಸ್ಕೊಂಬೋ ಚಟ ಯಾಕೋ ಅಂತ ಅಲ್ವಾ. ಏನು ಹೇಳಿದ್ರು ಕೂಡ ಈ ಸ್ತೋತ್ರ ಹೇಳಿಕೊಳ್ಳಿ ನಿಮ್ಗೆ ಕೆಲಸ ಆಗತ್ತೆ. ಆ ಸ್ತೋತ್ರ ಒಂದ್ಸಲ ಹೇಳಿ ಸಾಕಾಗಲ್ಲ, ತನಗೆ 10 ಸಲ ಹೇಳಬೇಕು, 10, 20, 100 ಸಲ ಹೇಳಬೇಕು. ಒಬ್ಬೊಬ್ಬರು ಹಂಗೆ ಹೇಳ್ತಾ ಇರ್ತಾರೆ, ಇಲ್ಲ ಕೋಟಿ ಕೋಟಿಗಳೆಲ್ಲ ಯಾರು ಮಾಡ್ತಾರೆ ಅಲ್ಲ. ಇದು ಈ MLAಗಳೆಲ್ಲ ತಮ್ಮ ಸಭೆಗೆ ದುಡ್ಡು ಕೊಟ್ಟು ಕರೆಸ್ಕೊಂತಾರಲ್ಲ, ಆ ಥರ ಸ್ತೋತ್ರ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಕೊಡ್ತಾನೆ. ಅದೇ ಅವನ ಪಾಡಿಗೆ ಅವನು ಕೊಟ್ಟಬೇಕಿದ್ರೆ ನಮಗೆ ಸ್ತೋತ್ರ ಮಾಡೋದು ಕಷ್ಟವೇ ಇರ್ತಾ ಇದ್ದಿಲ್ಲ, ನಮ್ಮ ಪಾಡಿನ ಪ್ರಶಾಂತವಾಗಿರ್ತಾ ಇದ್ವಿ. ದಿನಾಗುವ ನೋಡಿ ಆ ಪಾರಾಯಣ ಕಟ್ಟು ಇಷ್ಟ ಆಗಿರುತ್ತೆ, ಪುಸ್ತಕಗಳೆಲ್ಲ ಸೇರಿ ಚಿಕ್ಕದಿರುತ್ತೆ, ಮೊದಲು ಒಂದೇ ಶುರು ಆಗುತ್ತೆ, ಆದಮೇಲೆ ಆ ಪಕ್ಕದವ್ರದ್ದೊಂದು ಈ ಪಕ್ಕದವ್ರದ್ದೊಂದು ಎಲ್ಲ ಸೇರಿ ಸೇರಿ ಅವ್ರದ್ದು ಇವ್ರದ್ದು ಅವರೇನೋ ಬಿಟ್ಟುಬಿಟ್ಟ ಅಂತ ಇದ್ರು. ಏನ್ರಿ ಹೇಳ್ತಾ ಇದ್ದೀರಿ ಅದು ಕೇಳುತ್ತೆ ಕುಂಪದು, ಹಾಗೆ ದೊಡ್ಡ ಕಟ್ಟಾಗಿರುತ್ತೆ. ಈ ಮಂತ್ರೋಪದೇಶ ಅಷ್ಟೇ ಅಲ್ವಾ, ಸಾಮಾನ್ಯವಾಗಿ ಗಂಡಸರಲ್ಲಿ ಹೆಂಗಸರಲ್ಲೂ ಕೂಡ ಚಟ ಜಾಸ್ತಿ ಇರುತ್ತೆ. ಯಾವ ಸ್ವಾಮಿಗಳು ನೋಡಿದ್ರೆ ಸಾಕು ಉಪದೇಶ ತಗೋಬೇಕು ಅಂತ ಹೋಗ್ತಾ ಇರ್ತೀವಿ. ಸ್ವಾಮಿಗಳು ಆಚಾರ ನಾವು ಈ ಸ್ವಾಮಿಗಳ ಹತ್ರ ಈ ಮಂತ್ರ ತಗೊಂಬ ಕಾಲಕ್ಕೆ ಎಷ್ಟು ಓಡ್ತಾ ಓಡ್ತಾ ಹೋಗಿ ಕೊಡ್ರಿ ಕೊಡ್ರಿ ಅಂತ ತಗೊಂತೀವಿ. ಅದು 20 ಸ್ವಾಮಿಗಳು ತಗೊಂಬಿಡ್ತಕ್ಕೆ 30 ಮಂತ್ರ ಆಗಿರುತ್ತೆ. ಅವರ ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ, ದಿನಕ್ಕೆ 10 ಆದರೂ ಜಪ ಮಾಡಬೇಕು, ಬಿಟ್ಟರೆ ನೋಡಿ ಹಾಳಾಗ್ತೀಯ ಅಂತ ಹೇಳಿದ್ರು. ಯಾಕೆ ಯೋ ಬಿಟ್ಟರೆ ಅವ್ರಿಗೆ ಪಾಪ ಬರುತ್ತೆ, ಮಾಡೋ ಮಹಾರಾಯ ಅಂತ ಹೇಳ್ತಾರೆ. ಯಾಕಂದ್ರೆ ತಗೊಂಡ ಮಂತ್ರ 10 ಆದರೂ ಜಪ ಮಾಡಬೇಕು, ಅದಕ್ಕೆ ತಕ್ಕಂತ ಇರಬೇಕು. ಸರಿ, ತಗೊಂಬ ಕಾಲಕ್ಕೆ ಬಹಳ ಆನಂದ, ಆದಮೇಲೆ ತಗೊಂಡದ್ದಕ್ಕೆ ಮಾಡ್ತಾ ಇರ್ತಾರೆ, ಮಾಡಲಿಕ್ಕೆ ತಗೊಂಡಿರ್ತಾರೆ, ಇವಾಗ ತಗೊಂಡದ್ದಕ್ಕೆ ಮಾಡ್ತಾ ಇರ್ತಾರೆ. 10 ಆದರೂ ಮಾಡಲೇಬೇಕಲ್ಲ, ಎಷ್ಟು 30 ಮಂತ್ರ 10 ಮಾಡಿದ್ರೆ ಎಷ್ಟಾಯಿತು, 300 ಮಿನಿಮಮ್, ಅದಕ್ಕಾರ ಒಂದು 2 ಗಂಟೆ ಬೇಕಾಗುತ್ತೆ. ಅಪ್ಪ ಯಾಕಾದ್ರೂ ತಗೊಂಡ ಇದನ್ನ ಅಂತ ಮಾಡ್ತಾ ಇರ್ತೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹಾಗಾಗಿ ದೇವರ ಸ್ತೋತ್ರ ದೇವರಿಗೆ ಸಂತೋಷ ಯಾಕೆ ಕೊಡುತ್ತೆ? ದೇವರ ಸ್ತೋತ್ರ ಮಾಡ್ತೀವಲ್ಲ, ಸಂತೋಷ ಯಾಕೆ ಕೊಡುತ್ತೆ? ಹೇಳ್ತೀರ ಉತ್ತರ? ಅವನಿಗೇನು ಬರುತ್ತೆ ಅಲ್ಲಿ ನೋಡಿ, ಭಕ್ತರು ಮಾಡುವ ಸಂಸ್ಕೃತಿಗೆ ಹಿಗ್ಗುವನು ಅಂತ. ಅದೇನು ಹಿಗ್ಗೋದೆ? ಯಾಕೆ ಅವನು ಪಾಡಿಕೊಂಡು ಇರ್ಬೋದು, ಅವನಿಗೇನೋ ಬರ್ತಾ ಇದೆ ಅಂತ ಅರ್ಥ. ಅಂದ್ರೆ ಥ್ಯಾಂಕ್ಸ್ ಆದ್ರೆ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತ ಅರ್ಥ ಆಯ್ತಲ್ಲ, ಅವನಿಗೇನು ಬೇಡ ಅಂದ್ರೆ ಹೋಯ್ತಲ್ಲ, ಏನೋ ಹಿಗ್ತಾ ಇದ್ದಾನವ, ಒಳಗೆ ಹಿಗ್ತಾ ಇದ್ದಾನೆ ಅಂದ್ರೆ ಏನೋ ಬರ್ತಾ ಇದೆ ಅಂತ ಅರ್ಥ. ನಾವು ಅಷ್ಟೇ, ಇನ್ನೊಬ್ಬರಿಂದ ನಾವೇನು ಅಪೇಕ್ಷೆ ಪಡಲ್ಲ, ಅಟ್ಲೀಸ್ಟ್ ಥ್ಯಾಂಕ್ಸ್. ಅದೇ ಅಲ್ಲ ದೇವ್ರು ಕೇಳೋದು, ಮತ್ತೆ ಹಿಗ್ಬೋದೆ ಯಾಕ್ರಿ? ಅಲ್ಲ, ಸೃಷ್ಟಿ ಸಾರ್ಥಕ ಆಯ್ತು, ಸುಮ್ಮನೆ ಇದ್ಕೊಂಡು ಕೊಡ್ತಾ ಇದ್ರೆ ನಾವು ಸುಮ್ಮನೆ ಇರ್ತೀವಿ, ಸಾರ್ಥಕ ಆಯ್ತು, ಹಿಗ್ಬೋದಪ್ಪ, ಸ್ತೋತ್ರ ಮಾಡಿಸ್ಕೊಂಡು ಹಿಗ್ಬೋದೆ.
ಲಕ್ಷ್ಮೀದೇವಿನೇ ಮಾಡಲ್ಲ,
ಏನು ಬೇಡ್ರಿ, ಅವೆಲ್ಲ ಕೊಡ್ಲಿ, ಏನು ಬೇಕಾದ್ರೂ ಕೊಡ್ಲಿ, ಇವನು ಮಾಡಿದ ಸ್ತೋತ್ರಕ್ಕೆ ಅವನಿಗೆ ಸಂತೋಷ ಆಗ್ತಾ ಇದೆ ಅಂತೆ, ಹಿಗ್ಗುತ್ತಾ ಇದ್ದಾನೆ, ಅದು ಯಾಕೆ ಅಂತ ಅರ್ಥ ಆಗಲಿಲ್ಲ. ಪಡ್ಲಿ ನಾ ಅಲ್ಲ, ಮನುಷ್ಯನ ಹುಟ್ಟಿಸಿದಕ್ಕೆ ಆನಂದ ಪಡ್ಲಿ ಆತ, ಬೇಡಂ ಇಲ್ಲ, ನಮ್ ಸ್ತೋತ್ರ ಮಾಡಿಸ್ಕೊಂಡು ಯಾಕೆ ಸಂತೋಷ ಪಡಬೇಕು ಅಂತ, ಅದಾದ್ರೂ ಯಾಕೆ ಎಲ್ಲ ಅಲ್ಲಮ್ಮ, ಅದೇ ಆದ್ರೂ ಯಾಕೆ ಅವನಿಗೆ ನಮ್ಮ ಪಾಡಿನ ಬಿಟ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇದೀವ ಭಾಷೆ. ಎಷ್ಟು ಭಾಷೆ ಕೇಳ್ತೀರಾ ಭಾರತನ ಕಲ ಭಾಷೆ? ಅಲ್ಲ ಭಾರತನ ಕಲ ಭಾಷೆ ಎಷ್ಟು ವರ್ಷ ಕೇಳ್ತೀರಾ? ಸ್ವಲ್ಪ ಕಾಲ ದೊಡ್ಡವನಾಗ್ತಾನಲ್ಲ ಅದೇ ತರ ಸ್ವಲ್ಪ ಕಾಲ. ಸರಿ ಒಂದ್ ಸಲ ಸ್ತೋತ್ರ ಮಾಡಿವಿ, ಹಾ ಸರಿ ಸಂತೋಷ ಆಯ್ತು, ಬಿಟ್ಬಿಡ್ಬೇಕಲ್ಲ ಮನ. ನಾನು ಒಂದೇ ಸಮಯ ಹೇಳ್ತಾ ಇದ್ದಲ್ಲ, ನಿದ್ದೆ ಬರ್ತಾ ಇದ್ದೀನಿ.
ಸ್ವಭಾವ ಸಂತೋಷ ಪಡೋದೇ ಸ್ವಭಾವ.
ಸುಮ್ಮನೆ ಪಡ್ಲಿ, ಸ್ತೋತ್ರ ಮಾಡಿಸ್ಕೊಂಡು ಯಾಕೆ ಪಡ್ಬೇಕು? ಅವ್ನ ಸ್ವಭಾವ ಅದೇ ಪಡ್ತಾ ಇರ್ಲಿ, ಯಾರು ಬೇಡ ಅಂದ್ರು ಪೈಕುಂಠದಲ್ಲಿ ಕೂತು ಸಂತೋಷ ಪಡ್ತಾ ಇರ್ಲಿ. ಸರಿ ಸ್ತೋತ್ರ ಮಾಡಿಸ್ಕೊಂಡು ಯಾಕೆ ಪಡ್ಬೇಕು ಅಂತ ಡೌಟ್ ಅಷ್ಟೇ. ಇಷ್ಟು ನಮ್ಮವರೆಗೂ ಬಂದ್ರೆ ಹೊರತು ನಮ್ದು ಅರ್ಥ ಆಗಲ್ಲ. ಎಕ್ಸಾಂಪಲ್ ಬರಬೇಕಲ್ಲ, ತಾಯಿ ಇದ್ದಾಳೆ, ಮಗು ಇದೆ, ಇಷ್ಟರವರೆಗೂ ತಾಯಿ ಕೈಯೇ ಹಿಡ್ಕೊಂಡು ಹೋಗ್ತಾ ಇತ್ತು. ಈ ಮಕ್ಕಳಲ್ಲಿ ಚೂರು ಅಹಂಕಾರ ಬೆಳೀತಾ ಇರುತ್ತೆ. ಊಟ ಮಾಡ್ಲಿಕ್ಕೆ ಹೋದ್ರೆ ನಾ ಬೇಡ ನಾನೇ ಊಟ ಮಾಡ್ತೇನೆ, ನಡೆಸ್ಲಿಕ್ಕೆ ಹೋದ್ರೂ ಬೇಡ ನಾನು ನಡೀತೇನೆ, ಅಲ್ಲೂ ಮುರಿತಾ ಇರುತ್ತೆ, ಆದ್ರೂ ಕೈ ಹಿಡ್ಕೊಳ್ಬೇಕು ಬೇಡ ಅಂತಾರೆ. ಹೌದಲ್ಲ, ನಿಮ್ಗೆಲ್ಲ ಗೊತ್ತು ನಾವು ಹಾಗೆ ನಡೆದವ್ರೆ. ಅಕ್ಕು ನಡೀತಾ ಇದೆ, ನಡೀಲಿ ಪ್ರಯತ್ನ, ಕೈ ಹಿಡ್ಕೊಳ್ಲಿಕ್ಕೆ ಹೋದ್ರೆ ಬೇಡ ಮತ್ತೆ ಬಿದ್ದೋಗ್ತಾ ಇದೆ. ತಾಯಿಗೆ ಒಂದೇ ನೋವು, ಬಿದ್ದರೆ ಓ ಅಂತಳತ್ತೆ, ಹಾಗಂತ ಕೈ ಹಿಡೀಲಿಕ್ಕೆ ಹೋದ್ರೆ ಬೇಡ ಅಂತ ಇದೆ. ಅಂಥ ಕಾಲಕ್ಕೆ ಅದಕ್ಕೆ ಆ ಬಿದ್ದ ಮೇಲೋ ಎದ್ದ ಮೇಲೋ ಯಾವಾಗೋ ಬುದ್ಧಿ ಬಂತಪ್ಪ, ಬುದ್ಧಿ ಬಂತು, ತಾಯಿ ಸರಿ ಹೇಳಿತು. ಅದಕ್ಕೆ ಇಲ್ಲಿಂದ ತಾಯಿ ಇಲ್ಲಾಂಗಿದ್ರೆ ನಡೀಲಿಕ್ಕಾಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಆ ಗೊತ್ತಾದ ಕೂಡಲೇ ತಾಯಿ ಸರಿ ಹೇಳಿತು ಮಗು. ಏನಂತ, ಅಮ್ಮ ನೀನಿಲ್ದಂಗಿದ್ರೆ ಆಗಲ್ಲ, ಕೈ ಕೊಡು ಅಂದ ಕೂಡಲೇ ತಾಯಿ ಕೈ ಕೊಡ್ತಾಳೆ ಬಾ ಅಂತ. ಖುಷಿ ಆಗ್ತದಲ್ಲ, ಅಪ್ಪ ನನ್ನ ಮಗನಿಗೆ ಬುದ್ಧಿ ಬಂತಪ್ಪ ಅಂದ್ರೆ ಎಚ್ಚರ ಬಂತು, ಅವನ ಕುರಿತು ಅವನಿಗೆ ಎಚ್ಚರ ಬಂತು, ಅಷ್ಟು ಮಾತ್ರ ಸಂತೋಷ ಅಲ್ಲ, ನಿನ್ನ ಮುಂದೆ ಬೀಳಲ್ಲವ ಅಮ್ಮ ಸಂತೋಷ. ಅದು ಹೇಗೆ ಗೊತ್ತಾಯ್ತು ಆ ತಾಯಿಗೆ? ಹೇಳಿದ್ದಕ್ಕೆ ಗೊತ್ತು, ಆ ಮಗು ಹೇಳಿದ್ದಕ್ಕೆ ಖುಷಿಯೋ ಖುಷಿ ಕುಪ್ಪಳಿಸ್ತಾರೆ. ಆ ತಾಯಿನ ನೋಡಿ ಯಾರಾದರೂ ಕೂಡ ಇದೇನ್ ತಾಯಿಯಪ್ಪ, ಈ ಮಗು ಯಾವಾಗಲೂ ತನ್ನ ಕೈ ಹಿಡ್ಕೊಂಡೇ ನಡೀಬೇಕು ಅಂತ ಹೇಳ್ತಾಳೆ ಇವ ತಾಯಿ ಏನ ಅಂದ್ರೆ, ತಾಯಿಗೆ ಯಾವಾಗಲೂ ಕೂಡ ತನ್ನ ಕೈ ಹಿಡ್ಕೋಬೇಕು ಅಂತಿಲ್ಲ, ಬೀಳದಂಗಿರೋವರೆಗೂ ಆ ಹಿಡ್ಕೊಳ್ಳಿ, ನಂತರ ಬೇಕಾದ್ರೂ ನಡೀಲಿ, ಚೆನ್ನಾಗಿರಲಿ ಅಂತ ಅಪೇಕ್ಷೆ ಇರುತ್ತೆ. ಇನ್ನ ಆ ಥರ ಮಾತಾಡಬೇಕು ಅಂತ ಯಾವ ತಾಯಿಗಿರುತ್ತ? ಅಮ್ಮ ನಿಮ್ ಕೈಯೇ ಬೇಕು ಅಂತ ಮಗು 24 100 ವರ್ಷ ಬರೋವರೆಗೂ ನನ್ನ ಕೈ ಹಿಡ್ಕೊಂಡು ನಡಿಬೇಕು ಅಂತಿರುತ್ತ? ಯಾವ ತಾಯಿಗೂ ಇರಲ್ಲ, ಬೀಳದಂಗಿದ್ರೆ ಸಾಕು ಅಂತ. ಆ ಹೇಳಿದ್ದಕ್ಕೆ ಖುಷಿ, ಹೇಳಿದ್ದಕ್ಕೆ ಖುಷಿ ಪಟ್ಟಿಲ್ಲ, ಅವನ ತಲೆಯಲ್ಲಿ ಬಂತೋ ಇಲ್ಲೋ, ಮತ್ತು ನಾಳೆ ಬೆಳಗ್ಗೆ ಬಿಟ್ಬಿಟ್ರೆ ಗತಿ ಏನು ಅಂದ್ರೆ ನಾನಿನ್ನ ಬಿಡಲ್ಲ ಅಂತ ಬಾಯಿಯಿಂದ ಚೆನ್ನಾಗಿ ಬಂತಲ್ಲ ಕನ್ಫರ್ಮೇಶನ್ ಬಂತು ತಾಯಿಗೆ, ಅಪ್ಪ ಇದನ್ನ ಬಿಡಲ್ಲ, ಅಲ್ಲಿ ಮುರಿಯಲ್ಲ. ಅದು ದುಃಖ ಪಡ್ತಾ ಇದ್ರೆ ನೋಡಿ ದುಃಖ ಪಡುವ ಪರಿಸ್ಥಿತಿ ನನಗಿಲ್ಲ ಅಂತ ಖುಷಿ ಪಡ್ತಾಳೆ. ಇದೇ ಸ್ತೋತ್ರ ಅಂದ್ರೆ ಇನ್ನೇನಿಲ್ಲ. ದೇವರು ಬಿಟ್ಟು ನನಗಿರ್ಲಿಕ್ಕಾಗಲ್ಲ ಅಂತ ನಾವು ತಿಳ್ಕೊಂಡು ಅವನನ್ನ ನಿನ್ನ ಕೈ ಕೊಡೋ ಮಹಾರಾಯ, ನೀನೇ ನನಗೆ ಬೇಕು ಅಂತ ಹೇಳೋದೇ ಸ್ತೋತ್ರ. ನೀವ್ ಯಾವ ಸ್ತೋತ್ರ ತೆಗೀರಿ ಇದೇ ಬರೋದು. ಅದು ಕೇಳಿ ಹಿಗ್ಗತಾನಂತೆ, ಏನಂತ, ಇವನಿನ್ನ ಬೀಳಲ್ಲ ಚೆನ್ನಾಗಿರುತ್ತ, ಅದೇ ಭಕ್ತರು ಮಾಡುವ ಸಂಸ್ಕೃತಿಗೆ ಹಿಗ್ಗುವ. ಇದು ನೋಡಿದ್ರೆ ಅವರು ನಂತರ ಭಕ್ತರಿಗೂ ಅಷ್ಟೇ, ಎಂಥವ ಮಹಾರಾಯ ನಿನ್ನಂಥವ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಸ್ತೋತ್ರ ಮಾಡುತ್ತಾರೆ. ಇಬ್ಬರು ಹುಚ್ಚರೆ, ಅಚ್ಚುತನೇ ನಿನ್ನಂತ ಹುಚ್ಚು ದೊರೆಯನ್ನು ಕಾಣೆ ಅಂದರು. ಇವರು ಹುಚ್ಚರೆ, ಇಬ್ಬರು ಹುಚ್ಚರು ಸೇರಿದ್ರೆ ಮಿಕ್ಕವ್ರು ನಡೆಸ್ಕೊಂಬೋದೇ ಇಲ್ಲ, ನಮ್ಮ ನಡೆಸ್ಕೊಳ್ಳೋದೇ ಇಲ್ಲ. ನಾವಲ್ಲಿ ಹೋಗ್ತೀವಿ, ಆಮೇಲೆ ಆತ ಕೂತಿರ್ತಾನೆ, ಕೆಳಗೆ ಇವ್ರು ಬಗ್ಗಿರ್ತಾರೆ, ಯಾರು ರಾಯರು ವಾದರು ಪ್ರಾಣದ ಇವರೆಲ್ಲ ಕೂತಿರ್ತಾರೆ, ಅವರು ಅವ್ರನ್ನೇ ನೋಡ್ತಾ ಇರ್ತಾರೆ, ಆತ ಅವ್ರನ್ನೇ ನೋಡ್ತಾರೆ, ನಮ್ಮನ್ನು ನೋಡೋ ನಾಥ ಇಲ್ಲ. ಆ ಗುಂಪೆಲ್ಲ ಒಳಗೆ ಕೂತಿದೆ, ನಾವು ಅಟ್ಟಾಗಿ ತೆಂಗಿನಕಾಯಿ ಹೊಡೆದು ಜಾಗಂಟೆ ಪಡೆದು ಎಲ್ಲ ಕೇಳಿದ್ರೆ ಕೊನೆಗೆ ನೋಡ್ತಾರೆ, ಏನಪ್ಪ ನಿಮ್ಗೆ ಬೇಕು, ಸುಮ್ಮನೆ ನಮಗೇನು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮಗಿದು ಬೇಕು ಅಂತೀವಿ, ತಗೊಂಡು ಹೋಗು ಅಂತ ಕೊಟ್ಟು ಅವ್ರ ಪಾಡಿಗೆ ಅವರಿರ್ತಾರೆ. ಇಲ್ಲ ನಾವು ಕೂಡ ಜಾಗಂಟೆ ಪಡೆದು ಅವ್ರು ಡಿಸ್ಟರ್ಬ್ ಮಾಡಿ ಏನು ಬೇಕು ಮಹಾರಾಯ ಅಂದರೆ ನಾನೂ ಸೇರ್ತೇನೆ ನಿಮ್ಮ ಮಧ್ಯ ಅಂದರೆ ಆವಾಗ ಸೇರಿಸ್ಕೊಳ್ತಾರೆ, ಅದನ್ನೇ ಕೇಳ್ತಾ ಇದ್ದಾರೆ. ದೇವರನ್ನ ಪ್ರಾರ್ಥನೆ ಮಾಡಿ ತಮ್ಮ ಹೃದಯ ಮಂದಿರದಲ್ಲೇ ಇಟ್ಟುಕೊಂಡವರಿಗೆ ಅಲ್ಲಿ ಪರ್ಮಿಷನ್ ಇರುತ್ತೆ. ಹಾಗಾಗಬೇಕಾ? ಆಧ್ಯಾತ್ಮ ರಸರಂಜನೆಯಲ್ಲಿ ಅದ್ಭುತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಮಗೆ ಬದುಕೇನು, ಕೇಳಬೇಕಾಗಿದ್ದೇನು, ಏನು ಕೇಳುತ್ತಾ ಇದ್ದೀವಿ ಎಂಬುದನ್ನು ತಿಳಿಸಿಕೊಡೋದೇ ಆಧ್ಯಾತ್ಮ ರಸರಂಜನೆಯ ಪ್ರಧಾನ ಗುರಿ ಎಂಬಲ್ಲಿಗೆ ಶ್ರೀಕೃಷ್ಣ
ಆಫರ್ ಇಲ್ಲ.